रसमोखिलाज्ञानो मदद्वान् दिवाकरः जयत्यमितसज्ज्ञानशुकशक्तिपयोनिधिः यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्ति सदा तस्मै हरये गुरवे नमः. ಹಿಂದಿನ ಕ್ಲಾಸ್ನಲ್ಲಿ ನಾವು ಫಸ್ಟ್ ನಕಸ್ತುತಿ ನಕಸ್ತುತಿ ಎರಡು ಶ್ಲೋಕವನ್ನು ನೋಡಿದ್ದೀವಿ. ಅದರ ಅರ್ಥ ಮತ್ತು ಅದರ ವ್ಯಾಖ್ಯಾರ್ಥ ಮತ್ತು ಅದರ ಟೀಕಾ ಟಿಪ್ಪಣಿಯನ್ನು ಸ್ವಲ್ಪ ಅಲ್ಲಿ ನೋಡಿ ಆ ಶ್ಲೋಕವನ್ನು ಸ್ವಲ್ಪ ಪಠನ ಮಾಡಿದ್ದೀವಿ. ಮತ್ತು ಈ ಸಲ ಈಗ ಒಂದು ವಾಯುಸ್ತುತಿ ಸ್ಟಾರ್ಟ್ ಆಗಬೇಕು. ವಾಯುಸ್ತುತಿಯಿಂದ ಫಸ್ಟ್ ಶ್ಲೋಕದಿಂದ ಸ್ಟಾರ್ಟ್ ಆಗಬೇಕು. ನಾನು ವಾಯುಸ್ತುತಿ ಫಸ್ಟ್ ಶ್ಲೋಕ ಮತ್ತು 14ನೇ ಶ್ಲೋಕ ಮಾತರ್ಮೇ ಮಾತರೇಶು ಅಂತ ಹೇಳಿ ವಾಯು ತತ್ವದಲ್ಲಿ ಭಕ್ತಿಯ ಪರಾಕಾಷ್ಠೆಯ ಹೇಳುವಂತ ಶ್ಲೋಕ ಅದು. ಆ ಶ್ಲೋಕವನ್ನ ಫಸ್ಟ್ ಹೇಳಿ ಅವು ಭಕ್ತಿ ಸ್ವಲ್ಪ ವಾಯುದೇವರದಲ್ಲಿ ಭಕ್ತಿಯನ್ನ ಬೇಡಿ ಮತ್ತು ಹರಿವಾಯುಸ್ತುತಿಯನ್ನು ಒಂದು ಫಸ್ಟ್ ಶ್ಲೋಕದಿಂದ ಸ್ಟಾರ್ಟ್ ಮಾಡೋಣ. ಆ ಒಂದು ಮಾತರ್ಮೇ ಮಾತರೇಶು ಅಂತ 14ನೇ ಶ್ಲೋಕ ಮತ್ತು ಫಸ್ಟ್ ಶ್ಲೋಕ ಎರಡು ಶ್ಲೋಕನ ಈ ಸಲ ನೋಡೋಣ ತುಂಬಾದು ಒಂದು ಪ್ರಯತ್ನ ಮಾಡೋಣ ಆ ಶ್ಲೋಕವನ್ನ ನೋಡ್ಲಕ್ಕೆ. ಯಾಕಂದ್ರೆ ಆ ವಾಯುದೇವರ ಭಕ್ತಿ ನಮಗೆ ಬರ್ಲಾಂಗ್ ಹೋದ್ರೆ ಮತ್ತು ನಾವು ಇದು ಮುಂದುವರಿಯೋದು ಬದಲು ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ಆ ಭಕ್ತಿ ವಾಯುದೇವರ ಭಕ್ತಿನ ಫಸ್ಟ್ ಸ್ವೀಕಾರ ಮಾಡಿದ್ದು ಫಸ್ಟ್ ಶ್ಲೋಕದಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ತೀನಿ. ಅದಕ್ಕೆ ತಕ್ಕಂತೆ ನಾವು ಹೋಗೋಣ ಈ ಸಲ. ಫಸ್ಟ್ ಶ್ಲೋಕ 14ನೇ ಶ್ಲೋಕ ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರು ಭ್ರಾತರಿಷ್ಠಾಬ್ಧ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭವತಿ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶ್ವದೇವ ಹಂಗಂತ ಹೇಳಿ ಇದು 14ನೇ ಶ್ಲೋಕ. ಇದರ ಬಂದು ಹಿನ್ನೆಲೆ ನೋಡಿದ್ರೆ ತ್ರಿವಿಕ್ರಮುಂಡಿತಾಚಾರ್ಯರು ನಾನು ಹಿಂದಿನ ಸಲಹೆ ಹೇಳಿದವರು. ತ್ರಿವಿಕ್ರಮುಂಡಿತಾಚಾರ್ಯರ ಬಂದು ನಾನು ಹೇಳೋದೆಲ್ಲರಿಗೆ ಕೇಳಿಸ್ತಲ್ಲ ಪ್ರಸನ್ನ ಅಜಯ್ ಹಲೋ ನಾನು ಹೇಳೋದು ಕೇಳಿಸ್ತಲ್ಲ? ನಾನು ಹಿಂದಿನ ಸಲ ಹೇಳಿದೆ ತ್ರಿವಿಕ್ರಮುಂಡಿತಾಚಾರ್ಯ ಒಂದೆರಡು ಮಾತುಗಳು ಹೇಳಿದೆ. ನಾನು ಈ ಶ್ಲೋಕ ಹೇಳಕ್ಕೆ ಹಿಂದೆ ಈ ಶ್ಲೋಕವನ್ನ ಅರ್ಥವನ್ನ ನೋಡ್ಲಕ್ಕೆ ಮುಂದೆ ನಾವು ಆ ತ್ರಿವಿಕ್ರಮುಂಡಿತಾಚಾರ್ಯರ ಯಾವ ಒಂದು ಮನನೆಲೆಯಲ್ಲಿ ಈ ಶ್ಲೋಕವನ್ನ ಮಾಡಿದರು ಎಂಬ ಒಂದು ಹಿನ್ನೆಲೆಯನ್ನ ನೋಡಬೇಕು. ಯಾಕಂದ್ರೆ ಅದಿಲ್ಲಂಗ ಹೋದ್ರೆ ಈ ಶ್ಲೋಕಕ್ಕೆ ಅರ್ಥ ಆಗತ್ತೆ, ಆದ್ರೂ ಅದು ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅದು ತ್ರಿವಿಕ್ರಮುಂಡಿತಾಚಾರ್ಯರು ನಾನು ಹಿಂದೆ ಹೇಳಿದ್ದೀನಿ, ಅವರು ತುಂಬಾ ಕ್ಷಣದಾಸರು. ಅವರು ರಾತ್ರಿ ಎಲ್ಲಾ ಕೂತು ನಮ್ಮ ಆಚಾರ್ಯರು ಬುಕ್ಗಳ ಆಚಾರ ಗ್ರಂಥಗಳನ್ನ ಕೂತು ಓದಿ ಆಗ ಬಂದು ರಾತ್ರಿ ಎಲ್ಲಾರು ಮಲಗಿದ ಮೇಲೆ ಕೂತು ಓದಾಡ್ತಾರೆ ಆಚಾರ. ಅವರು ಆಕ್ಚುಲಿ ಆಗ ಬಂದು ಅವರು ಅದ್ವೈತರಾಗೇ ಇದ್ರು. ಆಗ ಬಂದು ಅವರು ತಮ್ಮ ಒಂದು ಶಂಕರ ಪಂಡಿತರು ಅಂತ ಹೇಳಿ ಅವರು ಗ್ರಂಥಪಾಲಕರಾಗಿದ್ರು. ಅವರು ಗ್ರಂಥಗಳು ಬಂದು ತ್ರಿವಿಕ್ರಮುಂಡಿತಾಚಾರ್ಯ ಮನದಲ್ಲಿ ಇರ್ತಾರೆ. ಆಗ ಬಂದು ರಾತ್ರಿ ಹೊತ್ತು ಎಲ್ಲಾರು ಮಲಗಿದ ಮೇಲೆ ಕದ್ದು ಓದಾಡ್ತಾರೆ, ಓದಿ ತನ್ನ ಆ ಅರ್ಥವನ್ನ ತನಗೆ ಬೇಕಾದ ಪ್ರಶ್ನೆಗಳೆಲ್ಲ ಅರ್ಥ ಸಿಗಿಬಿಡುತ್ತಲ್ಲ ಅದು ಹೇಳಿ ಕಣ್ಣೀರು ಸುರಿಸಾಡ್ತಾರೆ. ರಾತ್ರಿ ಎಲ್ಲ ನೋಡಿ ಎಲ್ಲ ಆದಮೇಲೆ ತಮರಿ ಗ್ರಂಥವನ್ನೆಲ್ಲ ಓದಿ ಆಚಾರನ ಮುಖದ ಇವ್ರು ನೋಡಿದ್ದೇ ಇಲ್ಲ. ಆಚಾರನ ಏನ್ ಮಾಡ್ತಾರೆ, ಆಗ ಬಂದು ಜಯಸಿಂಹ ಅಂತ ಹೇಳಿ ಈ ಕಾಸರಗೋಡು ಅದರ ರಾಜ ಒಬ್ಬಿದ್ದ, ಆ ರಾಜನಲ್ಲಿ ಬಂದು ಇವರು ರಾಜಗುರುವ ಇದ್ರು. ಆಗ ರಾಜಗುರುನ ಬಂದು ಅವರು ಈ ಪುಸ್ತಕ ಎಲ್ಲ ಇವರು ಕಳೆದೋಯ್ತು, ಮಧ್ಯೆ ಒಂದ್ಸಲ ಕಳೆದೋಯ್ತು ಇವ್ರ ಪುಸ್ತಕಗಳು ಅಷ್ಟು ಗ್ರಂಥಗಳು ಅದೆಲ್ಲ ಬಂದು ಆ ಜಯಸಿಂಹ ಬಂದು ಎಲ್ಲಿಂದ ತಗೊಂಡ್ಬಂದು ಕದ್ದವರತ್ನಿಂದ ತಗೊಂಡ್ಬಂದು ಕೊಡ್ತಾನ. ಕೊಟ್ಟು ಆಚಾರ್ಯ ಬಂದು ಒಂದು ಆಹ್ವಾನ ಕೊಡ್ತಾನ, ನೀವು ನಮ್ಮ ರಾಜ್ಯಸಭೆಗೆ ಬರಬೇಕು, ಬಂದು ನಿಮ್ಮ ಪುಸ್ತಕನೆಲ್ಲ ನಿಮ್ಮ ಗ್ರಂಥಗಳನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಆಹ್ವಾನ ಮಾಡ್ತಾನ. ಆಗ ಬಂದು ಆಚಾರ್ಯರು ಅದನ್ನ ಒಪ್ಪಿ ಆಹ್ವಾನ ಮೇಲೆ ಹೋಗ್ತಾರೆ. ಆಗ ಇವ್ರು ರಾಜಗುರು ಇರ್ತಾರೆ. ಇಷ್ಟು ದಿನ ಬಂದು ಇವ್ರು ಕದ್ದು ಓದಿದ್ದು ಇವ್ರ ಆಚಾರನ ಈಗ ನಿಜವಾಗಿ ನೋಡೋತಾರೆ, ಮುಖಾಮುಖಾಯಿ ನೋಡೋತಾರೆ ಎಂಬ ಒಂದು ಸಂತೋಷ ಅವರಿಗೆ. ಇಷ್ಟು ದಿನ ನಂಗೆ ಏನೇನೆಲ್ಲ ಸಂಶಯ ಇತ್ತು ಅದಷ್ಟು ಪರಿಹಾರ ಮಾಡಿತ್ತು ಮಾಡಿದ್ದಾರೆ ಆಚಾರ್ಯರು. ಆ ಆಚಾರನ ಬಂದು ನಾನು ಆಗಲು ಅದ್ವೈತಿಯಾಗಿ ಇದ್ರು ಆ ಆಚಾರ ನಾನು ನೋಡೋ ಹೋಗ್ತೀನಿ ಹಾಗಂತ ಹೇಳಿ ಆಚಾರನ ನೋಡೋ ಹೋಗ್ತೀನಿ ಅಂತ ಹೇಳಿ ಒಂದು ಸಂತೋಷದಲ್ಲಿ ಇದಕ್ಕೆ ಹೋಗ್ತಾರೆ ಕಾಸರಗೋಡು ಇದಕ್ಕೆ ಹೋಗ್ತಾರೆ ರಾಜ್ಯಕ್ಕೆ ಹೋಗ್ತಾರೆ. ಆಗ ಬಂದು ರಾಜಗುರು ಬಂದು ಒಂದು ಶುಭಾಶಂಸನೆ ಮಾಡ್ತಾರೆ ತಿಳ್ಕೊಂಡಿದ್ದಾರೆ ಸರ್. ಅದೇನಂದ್ರೆ ಸ್ವಸುಂದರಿ ಭಜನತಾ ಪರಿರಂಭನಿ ಭೂಹು ಪೌರಂದರಿ ಭಜತಿಯಂ ಭಜತಾಂ ಭುಜಿಷ್ಯ ಆನಂದ ತೀರ್ಥ ಭಗವತ್ ಪದಬದ್ಧರೇನು ಸ್ವಾನಂದತೋ ಬಹುತೇ ಜಯಸಿಂಹ ಭೂಪ ಅಂತ ಹೇಳಿ ಒಂದು ಶುಭಾಶಂಸನೆ ಮಾಡ್ತಾರೆ. ಆಗ ಇಷ್ಟು ಜನಕ ಅವರು ಬಂದು ಅವರು ಅದ್ವೈತೀಯ ಇದ್ದವರು ಎಂತ ಒಂದು ಶ್ಲೋಕವನ್ನ ಹೇಳಿ ಅವನ್ನ ಸ್ವಾಗತ ಮಾಡ್ತಾರೆ ಅಂದ್ರೆ, ಸ್ವಸುಂದರಿ ಭಜನ ಭುಜನತಃ ಪರಿರಂಭಣಿ ಭೂಹು ಪೌರಂದರಿ ಭಜತಿಯಂ ಭಜತಾಂ ಭುಜಿಷ್ಯ ಆನಂದ ತೀರ್ಥ ಭಗವತ್ ಪದಪದ್ಮ ರೇಣು ಸ್ವಾನಂದತೋ ಭಜತತೆ ಸ್ವಾನಂದತೋ ಭವತು ತೇ ಜಯಸಿಂಹ ಭೂಪ. ಏ ಜಯಸಿಂಹ ಭೂಪ, ಇವತ್ತು ಬಂದು ನಿಂಗೆ ಆನಂದ ತೀರ್ಥ ಭಗವತ್ ಪದಪದ್ಮ ರೇಣು, ಆ ರೇಣು ಅಂದ್ರೆ ಆ ಧೂಳು, ಆ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ರೇಣು ನಿಂಗೆ ಇವತ್ತು ಸಿಗಿದೆ. ಯಾಕಂದ್ರೆ ನಿನ್ನ ರಾಜ್ಯದಲ್ಲಿ ಬಂದು ಅವ್ರ ಪಾದ ಮುಟ್ಟಿದೆ. ನಿಂಗೆ ಬಂದು ಇವತ್ತಿಂದ ಬಂದು ಅದು ನಿಂಗೆ ಬಂದು ಅದು ಸ್ವರೂಪ ಆನಂದವನ್ನು ಕೊಡಲಿ ಅದು. ಯಾಕಂದ್ರೆ ಅವರು ರೇಣು ಎಂತ ರೇಣು ತಂದ್ರೆ ಅದು ಇಂದ್ರ ಪದವಿಯು ಆ ಪಾದ ರೇಣುಗಳ ಮುಂದೆ ಒಂದು ನಗಣ್ಯ. ಅದನ್ನು ಏನಿಲ್ಲ, ಆ ಆಚಾರ್ಯರು ಪಾದರ ಪಾದ ಧೂಳು ಮುಂದೆ ಆ ಇಂದ್ರ ಪದವಿಯು ಏನಿಲ್ಲ. ಆ ಇಂದ್ರ ಪದವಿನೂ ಕೊಡತಕ್ಕಂತ ಆಚಾರ್ಯರ ಪಾದ ರೇಣು ನಿನ್ನ ರಾಜ್ಯದಲ್ಲಿ ಇವತ್ತು ಸ್ಪರ್ಶ ಆಗಿದೆ. ನಿಂಗೆ ಬಂದು ಅದು ಬಂದು ಇದು ಕೊಳ್ಳಿ, ಸ್ವಾನಂದ ಕೊಡಲಿ. ಸ್ವಾನಂದ ಅಂದ್ರೆ ಸ್ವರೂಪ ಆನಂದ, ಮೋಕ್ಷವನ್ನ ಕೊಡಲಿ. ಸಾಧಾರಣ ಆನಂದ ಅಲ್ಲ ಈ ಭೂಲೋಕದಲ್ಲಿ ಅನುಭವಿಸೋ ಆನಂದ ಇಲ್ಲ, ನಿಂಗೆ ಒಂದು ಸ್ವಾನಂದವನ್ನ ಅದು ಕೊಡಲಿ ಅಂತ ಹೇಳಿ ಅವರು ಶುಭಾಶಂಸನೆ ಮಾಡ್ತಾರೆ. ಆಗಲೇ ಬಂದು ಅವರು ಮರಳ ಇರ್ತಾರೆ, ಆಗಲೇ ಬಂದು ಆಚಾರ್ಯ ಮಡದಿ ಬಿಟ್ರು ಆಗಲೇ. ಆಮೇಲೆ ಬಂದು 7-8 ದಿನ ವಾದಗಳು ಆಗುತ್ತೆ. ವಾದಗಳು ಆದ ಮೇಲೆ ಅವರು ಆಚಾರ್ಯರ ಬಂದು ಅನ್ಯಾಯಗಳೇ ನಮ್ಮ ದ್ವೈತ ಸಿದ್ಧಾಂತ ಅನ್ಯಾಯಗಳೇ ಬಂದು ಅವರು ಸೇರಿಕೊಳ್ಳುತ್ತಾರೆ. ಸೊ ಅವ್ರ ಆಚಾರ್ಯ ಮೇಲೆ ಎಷ್ಟು ಭಕ್ತಿ ಇತ್ತು ಎಂಬುದು ಈ ಒಂದು ಶ್ಲೋಕಲೇ ಅವರಿಗೆ ಒಂದು ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗತ್ತೆ. ಆ ಶ್ಲೋಕ ಅದು ಆದಮೇಲೆ ಅಷ್ಟು ಆದಮೇಲೆ ಅವ್ರಿಗೆ ಆಚಾರ್ಯ ಏನ್ ಅನ್ಸಿತ್ತು ಅಂದ್ರೆ, ಸರ್ವಸ್ವವು ಆಚಾರ್ಯ ನನ್ಗೆ, ನಂಗೆ ಇನಿಮೇ ಬೇರೆ ಏನ್ ಬೇಕು, ಏನು ಭಯ ನನಗೆ, ನಂಗೆ ಅಷ್ಟು ಆಚಾರ್ಯರೇ, ಆಚಾರ್ಯರು ಬಿಟ್ರೆ ಬೇರೆ ಏನೂ ಇಲ್ಲ ನಂದು. ನನ್ನ ಉತ್ತರ ನನ್ನ ಸಂಶಯಗಳಿಗೆ ಉತ್ತರ ಸಿಕ್ಕಿದೆ, ಮತ್ತು ಆಚಾರ್ಯರು ಬಂದು ನಂಗೆ ಇನ್ಮೇ ಅವರೇ ಸರ್ವಸ್ವ ಅಂತ ಹೇಳಿ ಮಾತರ್ ಮೇ ಮಾತರಿಶ್ವನ್ ಪಿತರ ತೊಳಗುರು ಪ್ರಾತರಿಷ್ಠಾಬ್ದ ಬಂದು ಅಂತ ಹೇಳಿ ಈ ಶ್ಲೋಕವನ್ನು ಮಾಡ್ತಾರೆ. ಈ ಶ್ಲೋಕದಲ್ಲಿ ಮಾತರ್ ಮೇ ಮಾತರಿಶ್ವನ್, ಹೇ ಮಾತ ಮಾ ಓ ಮಾತಃ, ಮಾತಃ ಅಂದ್ರೆ ತಾಯಿಯೇ, ಮಾತಃ ಅಂದ್ರೆ ತಾಯಿಯೇ, ಹೇ ಪಿತಃ ತಂದೆಯೇ, ಮಾತರಿಶ್ವನ್, ಮಾತರಿಶ್ವನ್ ಅಂದ್ರೆ ವಾಯುದೇವರು ವಾಯುದರ್ಥ, ಮಾತು ಅಂದ್ರೆ ಮಾತು ಅಂದ್ರೆ ಆಕಾಶದರ್ಥ, ಆಕಾಶದಲ್ಲಿ ಸಂಚರಿಸುವ ಶ್ವಯತೆ ಮಾತರ ಮಾತರಿಶ್ವನ್ ಹಾಗಂದ್ರೆ ಆಕಾಶದಲ್ಲಿ ಸಂಚರಿಸುವ ಹೇ ವಾಯುದೇವರೇ ಅಂದ್ರೆ ವಾಯು, ಅದು ಆಕಾಶದಲ್ಲಿ ಸಂಚರಿಸುವ ಅದು ವಾಯು. ಹೇ ವಾಯುದೇವರೇ ಅದು ಅರ್ಥದಲ್ಲಂಗ, ಮಾತಾ ಅಂದ್ರೆ ಬಂದು ಜಗನ್ ನಿರ್ಮಾತನಾದ ಭಗವಂತ, ಅವನಲ್ಲಿ ಸದಾ ನೆಲೆಸಿರುವವರು, ಅದು ಒಂದು ಅರ್ಥ. ಅದೇ ಬಂದು ಸೂಕ್ಷ್ಮವಾದ ಮಾತರಿಶ್ವನ್, ಮಾತರಿಶ್ವನ್ ಅಂದ್ರೆ ಮಾತಾ, ಮಾತು ಮಾತು ಅಂದ್ರೆ ವೇದ ಮಾತುಗಳು, ವೇದನಲ್ಲಿ ಸಂಚರಿಸಿ ಸದಾ ಭಗವಂತನ ಚಿಂತನೆ ಮಾಡುವಂತ ರೂಪ ಹಾಗರ್ಥ, ಅದು ವಾಯುದೇವರ ರೂಪ. ಸೊ ಮಾತರಿಶ್ವನ್ ಅಂದ್ರೆ ಮೂರು ಅರ್ಥಗಳು, ಒಂದು ಮಾತು ಅಂದ್ರೆ ಆಕಾಶ, ಆಕಾಶದಲ್ಲಿ ಶ್ವಯತೆ ಸಂಚರಿಸುವ ವಾಯುದೇವರೇ, ಮತ್ತು ಮಾತು ಅಂದ್ರೆ ವೇದನೆ ಇದು ವೇದದಲ್ಲಿ ಸದಾ ನೆಲೆಸಿ ಇರುವಂತ ಸದಾ ಚಿಂತನೆ ಮಾಡಿ ಭಗವಂತನ ಗುಣವನ್ನ ಅರಿದಿರುವ ವಾಯುದೇವರೇ ಹಾಗರ್ಥ. ಜಗನ್ನಿರ್ಮಾತನಾದ ಭಗವಂತನಲ್ಲಿ ಸದಾ ನೆಲೆಸಿರುವ ಹಾಗರ್ಥ. ಸೊ ಮಾತರಿಶ್ವಂದ್ರೆ ಮೂರು ಅರ್ಥಗಳು. ಸೊ ಮಾತರಿಶ್ವನ್, ಹೇ ಮಾತರಿಶ್ವನ್, ಹೇ ತಾಯು ನೀಯೇ ತಂದೆಯು ನೀಯೇ, ತ್ವಮೇವ ಮಾಚಾತ ಪಿತಾತ್ಮಮೇವ ಹಾಗಂತೀವಿಲ್ಲ, ತ್ವಮೇವ ಮಾತಾಶ ಪಿತಾತ್ಮಮೇವ ಹಾಗಂತ ಹೇಳಿ, ಹೇ ನೀಯೇ ತಾಯಿ ನೀಯೇ ತಂದೆ. ಮತ್ತು ಯಾಕೆ ಇದು ಹೇಳ್ತಾರಂದ್ರೆ ನೀಯೇ ತಾಯಿ ನೀನೇ ತಂದೆ ಹಾಗಂತ ಹೇಳುವಂತ ಒಂದು ಸ್ಫೂರ್ತಿ ಇದೆ ಇಲ್ಲಿ. ಯಾಕಂದ್ರೆ ಒಂದು ದ್ವಾದಶದಲ್ಲಿ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಹಿ ಆಗತ್ತಂತಾರೆ. ಹಾಗಂದ್ರೆ ಹರಿಯೇ ಬಂದು ತಾಯಿ, ಹರಿಯೇ ತಂದೆ, ಮತ್ತು ಹರಿಯೇ ಗುರು ಹಂಗತ್ ಹೇಳಿ ಅಲ್ಲಂತಾರೆ. ಯಾಕಂದ್ರೆ ಭಗವಂತ ಮಧ್ವಾ ಆಚಾರ್ಯ ಬಂದು ಭಗವಂತ ತಾಯಿ ತಂದೆ. ಸೊ ನೀ ಆಚಾರ್ಯರೇ ತೋರಿಸಿದ ನೀವೇ ನಮಗೆ ತಾಯಿ ತಂದೆ ಅಂತ ಹೇಳುವಂಗೆ ಮಾತರ್ಮೆ ಮಾತರಿಶ್ವನ್ ಹಂಗತಂದು ಹೇಳ್ತಾರೆ ಇಲ್ಲಿ. ಪಿತರ ತುಳಗುರು ಹಂಗತಂತಾರೆ, ಅತುಲ ಗುರು, ಅತುಲ ಗುರು ಅಂದ್ರೆ ತುಳ ಅಂದ್ರೆ ಸಾಟಿ, ಸಾಟಿ ಇಲ್ಲದಂತೆ ಗುರು ಅಂದ್ರೆ ಅತುಲ ಗುರು. ಸೊ ತಾಯಿ ಮಾತರ್ಮೇ ಮಾತರಿಶ್ವನ್ ಪಿತರ ಅತುಲ ಗುರು, ಇದು ಅತುಲ ಗುರು ಅಂದ್ರೆ ಅತುಲ ಅಂದ್ರೆ ಸಾಟಿ ಇಲ್ಲದೆ ಇರುವಂತ ಗುರುವೇ ಹಂಗತಂತ ಇರ್ತಾರೆ. ಇದೇ ಅಂದ್ರೆ ಇದಕ್ಕೂ ಒಂದು ಅರ್ಥ ಇದೆ, ಇದು ಮೂರಕ್ಕೂ ಅನ್ವಯ ಆಗುತ್ತೆ. ಅತುಲವಿಲ್ಲದ ಮಾತು ಅಂದರೆ ತಾಯಿ, ಅತುಲ ಇಲ್ಲದ ತಂದೆ, ಮತ್ತು ಅತುಲ ಇಲ್ಲದ ಗುರು, ಮೂರಕ್ಕೂ ಬಂದು ಇದು ಅನ್ವಯ ಆಗುತ್ತೆ. ಸೊ ಮಾತರ್ಮೇ ಮಾತರಿಶ್ವನ್ ಪಿತರ ದುರಗುರು ಭ್ರಾತರಿಷ್ಠಾಬ್ದ, ಅದನ್ನ ಇನ್ನೊಂದು ತುಳ ಗುರು ಅಂಬದಕ್ಕೆ ಇನ್ನೊಂದು ಅರ್ಥ ದಂಡಿ ಅರ್ಥಗಳು ಮಾಡಬಹುದು. ಯಾಕಂದ್ರೆ ಯಾರು ಗುರುಗಳು ಹಂಗಂಬಾದ್ರೆ ನಮಗೆ ಗೊತ್ತಾಗಬೇಕು, ಎಲ್ಲಾರು ಗುರುಗಳಾಗ್ತಾರ ಇಲ್ಲ ಇವ್ರು ಏನು ಗುರು ಹಂಗತಂದ್ರೆ ಒಂದು ಈವ ಇಂಥ ಗುರುಗಳು ಭಗವಂತನ ತೋರಿಸಿದ ನಮಗೆ. ಸೊ ಯಾರು ನಮ್ಮನ್ನ ಭಗವಂತನ ತೋರಿಸ್ತಾರೆ ಅವರೇ ಗುರುಗಳು, ಅವ್ರನ್ನೇ ನಾವು ಗುರು ಅಂತ ಹೇಳಬೇಕು. ಯಾರು ಆ ಹಾದಿಯನ್ನ ತೋರಿಸ್ತಾರೆಯೋ, ಭಗವಂತನ ತೋರಿಸಲಕ್ಕ ನೋಡಲಕ್ಕ ಆ ಮುಟ್ಲಕ್ಕ ಹಾದಿಯನ್ನ ಯಾರು ತೋರಿಸ್ತಾರೋ ಅವರೇ ಗುರುಗಳು ಅಂಬದಾಗಿ ಇಲ್ಲಿ ಗುರುವೇದ್ ಅಂತಾರೆ. ಆಮೇಲೆ ಪಿತರದೊಳಗುರು ಭ್ರಾತರಿಷ್ಟಾಬ್ದ, ಭ್ರಾತಃ ಇಷ್ಟ ಆಪ್ತ ಬಂದು, ನೀಯೇ ಭ್ರಾತ ಹಾಗಂತಾರೆ. ಭ್ರಾತ ಜ್ಯೇಷ್ಠ ಭ್ರಾತ ಹಂಗ ಹಿರಿಯಣ್ಣದಂತಾರೆ, ಜ್ಯೇಷ್ಠ ಭ್ರಾತ ಅಂದ್ರೆ ಹಿರಿಯಣ್ಣ. ಭ್ರಾತ ಅಂತಂದ್ರೆ ಇದೆದಕ್ಕೆ ಭ್ರಾತ ಅಂತ ಹೇಳ್ತಾರ ಅಂತಂದ್ರೆ, ಬ್ರಹ್ಮರೂಪದಲ್ಲಿ ಸೃಷ್ಟಿ ಮಾಡಿದಿ ಅದಕ್ಕೆ ನೀ ತಾಯಿ ತಂದೆ. ಹಾಗೋದ್ರೆ ಅದೇ ತರ ಬಂದು ನಾವು ಭಗವಂತನ ಎಲ್ಲ ನಮ್ಮ ಭಗವಂತನ ಮಕ್ಕಳು ನಾವು. ಸೊ ನೀನು ಫಸ್ಟ್ ಮಗ, ನಾನು ಕೊನೆ ಮಗ, ಹಾಗೋದ್ರೆ ನೀನೇ ನಂಗೆ ಅಣ್ಣ ಹಿರಿಯನ್ನಾದಂತಾರೆ. ಭ್ರಾತೃಷ್ಟಾಬ್ದ ಆಪ್ತ ಬಂದು, ಆಪ್ತ ಅಂದ್ರೆ ತುಂಬಾ ಬೇಕಾದವರು. ಆಪ್ತ ಬಂದ್ರೆ ನಾವು ಏನು ಹೇಳಿದ್ರು ಯಾರು ಕೇಳ್ತಾರಿಯೋ, ಏನು ಸಂಶಯ ಇಲ್ಲದೆ ಕೇಳ್ತಾರಿಯೋ, ಓ ಅವ್ರು ಹೇಳಿಬಿಟ್ರಿ ನಾವು ಮಾಡಿಬಿಡಾನ ಹಾಗಂತಾರಿಯೋ, ಅವರೇ ನಾವು ಆಪ್ತ ಅಂತ ಹೇಳ್ತೀವಿ. ಸೊ ಆಪ್ತ ಅಂದ್ರೆ ಇಲ್ಲಿಯೇ ಆಪ್ತ ಅಂತ ಇವ್ರು ಹೇಳ್ತಾರ ಅಂತಂದ್ರೆ, ಅವ್ರು ಬಂದು ತಿರುಕುಪಂಡಿತಾಚಾರ್ಯರು ತನ್ನ ಗ್ರಂಥದಲ್ಲಿ ಹೇಳಿಕೊಳ್ತಾರೆ. ನಾನು ಬಂದು ಇವ್ ಆಚಾರ್ಯರು ಬಂದು ಹೇಳ್ತಾರೆ, ಏಕಾದಶಿ ಉಪವಾಸ ಮಾಡಬೇಕು, ಇದು ಸ್ಕಾಂದದಲ್ಲಿ ಹೇಳಿದೆ, ಹಾಗಂತ ಹೇಳಿ ಒಂದು ಹೇಳಿ ಅದಕ್ಕೆ ಬೇಕಾದಂತ ಉಪಮ, ಅದಕ್ಕೆ ಬೇಕಾದಂತ ದೃಷ್ಟಾಂತವನ್ನ, ವೇದ ದೃಷ್ಟಾಂತ ಅಲ್ಲ ಪುರಾಣದಲ್ಲಿ ಇರುವಂತ ದೃಷ್ಟಾಂತವನ್ನ ಕೂಡ ಅವಳೆ ಇವರಂತಾರೆ. ನೀವು ಹೇಳಿದ್ರೆ ಸಾಕಾಯ್ತಲ್ಲ, ನಂಗೆ ಎದಕ್ಕೆ ಬಂದು ಈ ದೃಷ್ಟಾಂತವನ್ನ ಕೊಡ್ತೀರಿ, ನೀವು ಹೇಳಿದ್ರೆ ಸಾಕು, ನಿಮ್ಮ ಮಾತೇ ನಮಗೆ ಸಾಕು, ನಿಮ್ಮ ಮಾತೇ ನಮಗೆ ಪ್ರಮಾಣ, ಅದು ಬಿಟ್ಟು ಇನ್ನೊಂದು ಅದಕ್ಕೆ ಇನ್ನೊಂದು ಏನು ಪ್ರಮಾಣವನ್ನ ಕೊಡ್ತೀರಿ. ಹಾಗಲ್ಲ, ಸೋಕ್ತಾರ್ಥೆ ಸ್ವಯಮೇವ ಪ್ರಮಾಣ, ನೀವು ಏನು ಹೇಳ್ತೀರೋ ಅದೇ ನಂಗೆ ಪ್ರಮಾಣ. ನೀವು ಬಂದು ನೀವು ಇನ್ನೊಂದು ಪ್ರಮಾಣವನ್ನ ನಮಗೆ ಕೊಟ್ಟು ನೀವು ಇದಕ್ಕೋಸ್ಕರ ನಾನು ಇದು ಹೇಳ್ತೀನಿ ಹಾಗಂತ ಅವನು ಹೇಳನ್ಬೇಡ, ನೀವು ಹೇಳಿದ್ರೇ ಸಾಕು, ಅಷ್ಟು ಅಷ್ಟು ಆಪ್ತರವರು. ಸೊ ಅದಕ್ಕೋಸ್ಕರ ಆಪ್ತ ಇಷ್ಟ ಆಪ್ತ ಬಂದೋ ಬಂದು. ಸೊ ನೀನೇ ತಾಯಿ, ನೀನೇ ತಂದೆ, ನೀನೇ ಗುರುಗಳು, ನೀನೇ ಆಪ್ತ ಮಿತ್ರ, ನೀನೇ ಜ್ಯೇಷ್ಠ ಭ್ರಾತ ಹಂಗಂತ ಹೇಳಿದ ಮೇಲೆ ಎಲ್ಲಾ ಬಂಧುಗಳು ನೀನೇ. ಸೊ ನಿನ್ನ ಬಿಟ್ಟು ನಂಗೆ ಯಾರು ಬಂಧು ಇದ್ದಾರೆ ಹಾಗಂತಂತಾರೆ. ಆಮೇಲೆ ಸ್ವಾಮಿನ್ ಹೇ, ನೀಯೇ ಸ್ವಾಮಿಯು, ಯಾಕಂದ್ರೆ ಭಗವಂತನ ನಂಗೆ ತೋರಿಸುವಂತ ಸ್ವಾಮಿ ನೀಯೇ. ಸ್ವಾಮಿನ್ ಸರ್ವಾಂತರಾತ್ಮನ್, ಎಲ್ಲಾ ಇದು ಒಂದು ಮುಖ್ಯವಾದ ವಿಷಯ, ಸರ್ವಾಂತರಾತ್ಮನ್ ಎಲ್ಲಾ ಅಂತರಾತ್ಮ, ಎಲ್ಲಾ ಆತ್ಮದಲ್ಲಿ ಬಂದು ಅಂತರಾತ್ಮ ಇದ್ದು ಆ ಜೀವ ಕಲಾಭಿಮಾನಿಯ ಇದ್ದು ಜೀವವನ್ನ ನಡೆಸುವಂತ ಅಂತರಾತ್ಮ ನೀನು ಅಂತಾರೆ. ಸೊ ಜೀವ ಸರ್ವಾಂತರಾತ್ಮನ್ ಅಜರ ಜರ ಇತರ್ ಜನ್ಮ ಮೃತ್ಯಾಮಯಾನ, ಅಜರ ಜರ ಇತರ್. ಅಜರ ಅಂದ್ರೆ ನಿಂಗ ಬಂದು ಹುಟ್ಟು ಇಲ್ಲ ಸಾವು ಇಲ್ಲ. ಆ ಹುಟ್ಟು ಇಲ್ಲ ಸಾವು ಇಲ್ಲ ಅಂದ್ರೆ, ಯಾಕಂದ್ರೆ ನಿಮಗೆ ಇದ್ರ ಈಶೋಪನಿಷತ್ ನೋಡಿದ್ರೆ, ವಾಯುರ್ ಅನಿಲಂ ಅಮೃತಂ ಅಥ ಹಿತಂ ಭಸ್ಮಾಂತಂ ಶರೀರಂ ಹಂಗಂತಾರೆ. ಸೊ ವಾಯುದೇವರಿಗೆ ಬಂದು ಅನಿಲ, ಅವರು ಬಂದು ಭಗವಂತನ ದಾಸನಾದರು, ಅವರಿಗೆ ಬಂದು ಹುಟ್ಟೂ ಇಲ್ಲ. ಯಾಕಂದ್ರೆ ನಾವು ದೇವತೆಗಳು ಇದಕ್ಕೆ ಇದಕ್ಕೆ ಅರ್ಥನ ಹಿಂದೆ ಹೇಳ್ತೀನಿ, ಯಾಕಂದ್ರೆ ದೇವತೆಗಳಿಗೆ ಬಂದು ನಾವು ಅಜರಾಹ ಅಮರಾಹ ಅಸ್ವಪ್ನಾಹ ಅಂತೀವಿ. ಯಾಕಂದ್ರೆ ಅಜರ ಅಮರ ಅಸ್ವಪ್ನಾಹ ಅಂತಂದ್ರೆ ಅವ್ರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ, ಸ್ವಪ್ನ ಅಂದ್ರೆ ಅವ್ರಿಗೆ ಬಂದು ನಿದ್ರಣೆ ಇಲ್ಲ ಅಂತ. ಇದು ಬಂದು ನಿಜವಾದ ಮಾತು ಬಂದು ಇದು ವಾಯುದೇವರಿಗೆ ಹೊಂದಿಕೆ. ಯಾಕಂದ್ರೆ ಪ್ರಳಯ ಕಾಲದಲ್ಲಿಯೂ ಕೂಡ ವಾಯುದೇವರು ಬಂದು ಪ್ರಜ್ಞೆ ವರ್ಷ ಇರುವವರು ಯಾರು ತಂದ್ರೆ ವಾಯುದೇವರು ಮಾತ್ರವೇ. ಯಾಕಂದ್ರೆ ನಮ್ಮ ಜೀವನ ಬಂದು ಅವರು ನಾವು ಇತರ ಜೀವಗಳು ಯಾರು ಬಂದು ಸಾಯೋದಿಲ್ಲ, ಅವ್ರು ಬಂದು ಭಗವಂತನ ಬಂದು ಪ್ರಳಯದಲ್ಲಿ ಹೊಟ್ಟೆಯಲ್ಲಿ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಇರ್ತಾರೆ. ಆ ಜೀವವನ್ನ ನಡೆಸಬೇಕಲ್ಲ, ಆ ಜೀವ ಶ್ವಾಸೋಚ್ಛ್ವಾಸ ಮಾಡಬೇಕಲ್ಲ, ಅವ್ರು ಸಾಯೋದಿಲ್ಲ ಬಟ್ ಜೀವ ಒಳಗೆ ಇರುತ್ತೆ. ಯಾಕಂದ್ರೆ ಜೀವಕ್ಕೆ ಯಾವತ್ತೂ ಸಾವಿಲ್ಲ, ಆ ಜೀವವನ್ನು ಅವ್ರು ನಡೆಸಬೇಕಲ್ಲ. ಅದಕ್ಕೋಸ್ಕರ ಬಂದು ಪ್ರಳಯೇಪಿ ಪ್ರತಿಭಾದಿ ಪರಾಬರಹ ಅಂತಾರೆ. ಸೊ ಅದಕ್ಕೋಸ್ಕರ ಬಂದು ಅವ್ರ ಜೀವದಲ್ಲಿ ಅವರು ಯಾವ ಪ್ರಳಯ ಕಾಲದಲ್ಲಿ ಕೂಡ ಅವ್ರಿಗೆ ಬಂದು ಅವ್ರ ಅಸ್ವಪ್ನ ಅವ್ರ ನಿದ್ರೆಯೇ ಇರೋದಿಲ್ಲ. ಅದು ಬಂದು ಎಲ್ಲಾ ದೇವತೆಗಳಿಗಿಂತ ವಾಯುದೇವರಿಯೇ ಬಂದು ಅದು ಅನ್ವಯವಾಗುವುದು. ಅದಕ್ಕೋಸ್ಕರ ಅದು ಇಲ್ಲಾಂಗ ಅದಂತಲ್ಲ, ವಾಯುರ್ ಅನಿಲಂ ಅಮೃತಂ ಅತಹಿತಂ ಭಸ್ಮಾಂತಂ ಶರೀರಂ. ಸೊ ವಾಯುದೇವರು ಬಂದು ಸಾವಿಲ್ಲಾದವರು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಸಾವಿಲ್ಲಾದವರು ಅಂದ್ರೆ ಏನರ್ಥ ಅಂತಂದ್ರೆ, ಆ ನಮ್ಮಂತೆ ಸಾವಿಲ್ಲ ಅವರು, ನೂರು ಕಾಲದಲ್ಲಿ ಇದ್ದು ಸಾಯೋರಿಲ್ಲ. ಅವರೊಂದು ಮೂವತ್ತೊಂದು ಕೋಟಿ ನೂರು ನಾಲ್ಕು ಕೋಟಿ ವರ್ಷಗಳು, 31,000 ನೂರು ನಾಲ್ಕು ಕೋಟಿ ವರ್ಷಗಳು ಬದುಕಿ ಆಮೇಲೆ ತನ್ನ ಬ್ರಹ್ಮ ಪದವಿ ಆದ ಮೇಲೆ ಅವರಿಗೂ ಸಾವು ಉಂಟು. ಆ ಅಷ್ಟು ತನಕ ದೀರ್ಘ ಯಾರು ನೋಡೋಂಗ ಯಾರು ಇಲ್ಲ, ನೋಡ್ಲಿಕ್ಕೆ ಯಾವ ದೇವತೆಗಳು ಇರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಅಮರಾಹ ಅಂತಂತಾರೆ, ಅಜರಾಹ ಅಮರಾಹ ಅಂತಂತಾರೆ. ಸೊ ಅಜರಾಹ ಅಜರ ಜರ ಇದರ್ ಜನ್ಮ ಮೃತ್ಯಾಮಯಾನ, ಅವರಿಗೆ ಬಂದು ಉಪ್ಪು ಇಲ್ಲ ಸಾವು ಇಲ್ಲ, ಜರ ಇದರ್ ಜನ್ಮ ಮೃತ ನಮ್ಮಯ್ಯನು ಬಂದು ಇದು. ಯಾಕಂದ್ರೆ ಅಜರಾಹ ಅಮರಾಹ ಅಂಬೋದಕ್ಕೆ ಬಂದಾಗ ನಮಿಯೇನಂದ್ರೆ ನಮಿಯೇನು ಬಂದು ನೀವು ನಮಿಯೇನದೆ ಅಜರಾಹ ಅಮರಾಹ ಜರ ಇತರ್ ಜನ್ಮ ಮೃತ್ಯು ಆಮಯಾನಾಂ ಜರಯಿತ. ಜನ್ಮ ಮೃತ್ಯು ಆಮಯಾನಾಂ ಜರಯಿತ, ನಮಗೆ ಜನ್ಮ ಇದಲ್ಲ, ನಮ್ಮ ನಾವು ಹುಟ್ಟುತ್ತೀವಿ ಸಾವುತ್ತೀವಿ, ನಮ್ಮ ಹುಟ್ಟು ಸಾವು ಬಂದು ಇಲ್ಲದಂತೆ ಮಾಡುವವರು ಅವರು. ಅದಕ್ಕೋಸ್ಕರ ಜರಯಿತ ಜನ್ಮ ಮೃತ್ಯು ಆಮಯಾನಾಂ ಜರಯಿತ ಅದನ್ನು ಕೂಡ ಇಲ್ಲದಂತೆ ಮಾಡ್ತಾರೆ. ನಮ್ಮ ಹುಟ್ಟು ಸಾವು ಕೂಡ ಇಲ್ಲದಂತೆ ಮಾಡುವವರು ಹಂಗ ಮಾಡಿದ ಜನ್ಮ ಮೃತ್ಯು ಆಮಯಾನ ಅಂದ್ರೆ ರೋಗಗಳು. ಯಾಕಂದ್ರೆ ಜನ್ಮ ಮೃತ್ಯು ಆಮಯಾನ, ಜನ್ಮ ಮೃತ್ಯು, ಜನ್ಮ ಅಂದ್ರೆ ಹುಟ್ಟೋದು, ಮೃತ್ಯು ಅಂದ್ರೆ ಸಾವೋದು, ಆಮಯಾನ ಅಂದ್ರೆ ರೋಗಗಳು. ಇದು ಷಡ್ಭಾವಿಹ ವಿಕಾರ ಷಡೂರ್ಮಿಗಳು ಇದೆ. ಷಡೂರ್ಮಿಗಳು ಅಂದ್ರೆ ಆರು ಊರ್ಮಿಗಳು, ಹುಟ್ಟು ಸಾವು ಆಮೇಲೆ ಬಂದು ಅಂತ ಮಾರಿ ಆರು ಊರ್ಮಿಗಳು, ಆಮೇಲೆ ಬಂದು ಷಡ್ಭಾವ ವಿಕಾರಗಳು ಇದೆ, ಹುಟ್ಟೋದು ಸಾಯೋದು ಖುಷಿಯತೆ ಅಂತ ಮಾಡಿ ಬಂದು ಎಲ್ಲ ಏನೇನು ಆರು ಭಾವಗಳಿದೆ ಅದು ಇಲ್ಲದಂತೆ ಮಾಡಬಹ ಷಡ್ಭಾವ ವಿಕಾರ ಮತ್ತು ಷಡೂರ್ಣಿಗಳನ್ನು ಷಡೂರ್ಮಿಗಳನ್ನು ಬಂದು ಇಲ್ಲದಂತೆ ಮಾಡಬಹ ಇದೆಲ್ಲ ಇದೆ. ಇದು ಹೇಳಿ ಹೇ ತಾಯಿಯೇ, ಹೇ ತಂದೆಯೇ, ಮತ್ತು ನನ್ನ ಗುರುವೇ, ನನ್ನ ಸ್ವಾಮಿಯೇ, ನನ್ನ ಸರ್ವಾಂತರಾತ್ಮ ಆತ್ಮವಲ್ಲಿ ಎಂದು ನನ್ನ ನಡೆಸುವಂತ ಜೀವ ಕಲಾಭಿಮಾನಿಯೇ, ನಿನ್ನತ್ತಲ್ಲಿ ಬಂದು ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ ಅಂದ್ರೆ ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದನಲ್ಲಿ ಮತ್ತು ನಿನ್ನಲ್ಲಿ ಮತ್ತು ಭಗವಂತನಲ್ಲಿ. ಭವತಿ ಚ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ, ನಿನ್ನಲ್ಲಿ ಮತ್ತು ಗೋವಿಂದನಲ್ಲಿ. ಗೋವಿಂದ ಅಂದ್ರೆ ಸರ್ವವೇದ ಪ್ರತಿಪಾದ್ಯನಾದ ಭಗವಂತನಲ್ಲಿ ಮತ್ತು ನಿನ್ನಲ್ಲಿ. ಏನು ಭಕ್ತಿಯನ್ನ ಕೊಡು. ಏನು ಭಕ್ತಿ ಅಂದ್ರೆ ನಂಗ ಏನು ನಾನಿನ್ನ ಕೇಳಿಲ್ಲ, ನಂಗ ಬೇಕಾದ್ದು ಭಕ್ತಿಗಳು. ಭಕ್ತಿ ಯಾವ ಭಕ್ತಿ ಇತ್ತಂದ್ರೆ ಅದಕ್ಕೆ ಭಕ್ತಿಗೆ ಬಂದು ಅದನ್ನ ಬಂದು ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ, ಎಂತ ಭಕ್ತಿಯನ್ನ ನಂಗ ಬೇಕು ನಿನ್ನ ತ್ರೀ ತಂದದ್ದು. ಸೊ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತ. ಊರ್ಜಿತ ಅಂದ್ರೆ ಅದು ಬೆಳೆದಿರುವಂತ ಭಕ್ತಿ. ಹೆಂಗೋ ಭಕ್ತಿ ಹಿಂಗ ಕೊಟ್ಟಂಗ ಆಗಬಾರದು, ಹಿಂಗ ಕೊಡ್ತೀನಿಪ್ಪ ಅಷ್ಟೇ ಆಗಬಾರ್ದು. ಊರ್ಜಿತಾಂ, ಊರ್ಜಿತ ಅಂದ್ರೆ ಶ್ರೇಷ್ಠವಾದ ಭಕ್ತಿ. ನಮ್ಮ ತಾಯಿ ತಂದೆತ್ಲಿ ಭಕ್ತಿ ಇದೆ, ನಮ್ಮ ಗುರುಗಳತ್ಲಿ ಭಕ್ತಿ ಇದೆ, ದೇವತೆಗಳತ್ಲಿ ಭಕ್ತಿ ಇದೆ, ಅದಕ್ಕಿಂತ ವಾಯುದೇವರಲ್ಲಿ ಹೆಚ್ಚಿನ ಭಕ್ತಿ, ಅದಕ್ಕಿಂತ ಹೆಚ್ಚಿನ ಭಕ್ತಿ ಭಗವಂತನಂತಲಿ. ಸೊ ಊರ್ಜಿತ ಅಂದ್ರೆ ಅದು ಅಚೇತ್ಯಭೇದ್ಯವಾದ ಭಕ್ತಿ. ಆ ಭಕ್ತಿ ಬಂದು ಸಾಟಿ ಇಲ್ಲದ ಭಕ್ತಿ, ತುಂಬಿದ ಕೊಡತಂತೀವಿಲ್ಲ, ಅಂತ ತುಂಬಿದ ಭಕ್ತಿಯನ್ನ ಕೊಡು. ಊರ್ಜಿತ ನಿರ್ನಿಮಿತ್ತ, ಯಾವ ನಿಮಿತ್ತವೂ ಇರಬಾರದು ನನ್ನ ಭಕ್ತಿಯಲ್ಲಿ ಬಂದು. ಯಾವ ನಿಮಿತ್ತವನ್ನು ಇರಬಾರದು. ನಂಗೆ ಭಕ್ತಿ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ದೇವರ ಹತ್ರ ಹೋಗಿ ಕೇಳ್ತೀವಿ, ಅಯ್ಯೋ ನನ್ನ ಮಗಳು ಇದ್ದಾಳೆ ಮದುವೆ ಆಗ್ಬೇಕು ಸ್ವಾಮಿ ಹಂಗ ಹೇಳ್ತೀವಿ. ಅದಿಲ್ಲದ್ರೆ ನಮಗೆ ಮಳೆ ಬರಬೇಕು ಸ್ವಾಮಿ, ಮಳೆ ಇಲ್ಲಾಂಗಿದೆ ಹಂಗ ತಂದಿಟ್ಟು ನನ್ನ ಮಗಳು ಮದುವೆ ನಡೀತದೆ ನಂಗ ಮಳೆ ಕೊಡು ಸ್ವಾಮಿ ಹಂಗ ತಂತೀವಿ. ಊರೆಲ್ಲ ಬಂದು ಆ ನೆಲವೆಲ್ಲ ಕಾಯ್ತಾ ಇದೆ, ಇದ್ರೂ ನಮಗೆ ಬಂದು ಏನ ನಮ್ಮ ಭಕ್ತಿ ಏನಂತಂದ್ರೆ ನಮಗೆ ಬಂದು ಮಳೆಯನ್ನು ಕೊಡು ಹಂಗ ಕೇಳ್ತೀವಿ. ಇದೆಲ್ಲ ನಿಮಿತ್ತ, ಯಾಕಂದ್ರೆ ಇದಕ್ಕೆಲ್ಲ ಬಂದು ಒಂದು ಕಾರಣ ಇರುತ್ತೆ. ಸೊ ಕಾರಣ ಇಲ್ಲದೆ ಭಕ್ತಿ. ನಿನ್ನ ಸ್ವಯಂ ನಿನ್ನವೇ ನಿನ್ನತ್ರಿ ಬಂದು ಪರಿಪೂರ್ಣ ಭಕ್ತಿಯನ್ನು ಕೊಡಬೇಕು. ಅದು ನಿನ್ನ ಬಂದು ನಿನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕು, ನಿನ್ನ ಪೂಜೆ ಮಾಡ್ತಾ ಇರಬೇಕು, ಭಜನೆ ಮಾಡ್ತಾ ಇರಬೇಕು, ಅಂತ ಭಕ್ತಿಯನ್ನು ಕೊಡು. ಸೊ ಊರ್ಜಿತ ಆಮೇಲೆ ನಿರ್ನಿಮಿತ್ತ, ಆಮೇಲೆ ನಿರ್ನಿಮಿತ್ತವಾದ ಇರಬೇಕು. ಯಾವ ನಿಮಿತ್ತವನ್ನು ಇರಬಾರದು, ಅದೇ ಯಾವ ಹೆಳೆಯನ್ನು ಇರಬಾರದು, ಯಾವ ನಿಮಿತ್ತವನ್ನು ಇರಬಾರದು. ಆಮೇಲೆ ನಿರ್ವ್ಯಾಜ, ನಿರ್ವ್ಯಾಜ ಅಂದ್ರೆ ಕಪಟ, ಯಾವ ಕಪಟವೂ ಇರಬಾರದು. ನಮ್ಮ ಭಕ್ತಿ ನಮ್ಮ ಹತ್ರ ಇರುತ್ತೆ, ಬಟ್ ನಾವು ಪೂಜೆ ಮಾಡ್ತೀವಿ, ಶ್ಲೋಕ ಹೇಳ್ತೀವಿ, ಎಲ್ಲ ಒಳಗೆ ಕಪಟ ಇರುತ್ತೆ ಮತ್ತು ಮಾಡ್ತಾ ಇರ್ತೀವಿ. ಯಾವ ಕಪಟವನು ಇರಬಾರದು. ಸೊ ಕಪಟ ಇಲ್ಲದ ಭಕ್ತಿಯ ಕೊಡು. ನಿಶ್ಚಲ, ಅದು ಚಲನೆ ಇರಬಾರದು ಆ ಭಕ್ತಿಯಲ್ಲಿ. ಸ್ವಲ್ಪ ಬಂದಂಗಿರಬಾರದು, ಬಂದ ಆಮೇಲೆ ಒಂದು ಹೋಗಬಾರದು. ಅದು ಅಚಲವಾದ ಭಕ್ತಿ, ಅಭೇದ್ಯವಾದ ಭಕ್ತಿ ಮತ್ತು ಅವಿಚ್ಛಿನ್ನವಾದ ಭಕ್ತಿ. ಅವಿಚ್ಛಿನ್ನ ಅಂದ್ರೆ ಸ್ವಲ್ಪ ಕೂಡ ತೈಲಧಾರದೆ ಅಂತ ಅಂತಾರಲ್ಲ, ಅಂತ ಭಕ್ತಿಯನ್ನ ಕೊಡು. ಅವಿಚ್ಛಿನ್ನವಾದ ಭಕ್ತಿಯನ್ನು ಕೊಡು. ಆಮೇಲೆ ಬಂದು ಅದಾದ ಮೇಲೆ ಸದ್ಗುಣಗನ ಬೃಹತಿ, ಅದು ಎಂತ ಈ ಭಕ್ತಿಗಳು ಎದನಲ್ಲಿ ಸೇರಿ ಇರಬೇಕು. ಇದು ನಿರ್ನಿಮಿತ್ತಾಂ, ಊರ್ಜಿತಾಂ, ನಿರ್ವ್ಯಾಜಾಂ, ನಿಶ್ಚಲಾಂ, ಇದು ಇದ್ರೂ ಕೂಡ ಸಾಕಾಗುವುದು ನಂಗೆ. ಸದ್ಗುಣಗನ ಬೃಹತಿ, ಎಲ್ಲಾ ಗುಣವನ್ನು ಹೊಂದಿರುವಂತ ಭಕ್ತಿ ಆಗಬೇಕು. ಯಾಕಂದ್ರೆ ನಾವು ಅಹಂಕಾರ ವರ್ಷ ಭಕ್ತಿ ಮಾಡಬಾರದು. ಓ ಇತರರೆಲ್ಲ ಏನು ಭಕ್ತಿ ಇಲ್ಲಪ್ಪ, ನಂಗೆ ಒಬ್ಬನೇ ಭಕ್ತಿ ಇದೆ, ಇದು ಒಂದು ಅಹಂಕಾರ. ಇದು ಇಂಥ ಮಾರಿ ಭಕ್ತಿ ಇರಬಾರದು. ಅದರಲ್ಲಿ ಬಂದು ಸದ್ಗುಣಗನ, ಒಳ್ಳೆ ಗುಣ ಏನೇನು ತುಂಬಿರಬೇಕು ಅಷ್ಟು ಗುಣವನ್ನು ಅದನ್ನಲ್ಲಿ ತುಂಬಿರಬೇಕು, ಅಂತ ಭಕ್ತಿಯನ್ನು ಕೊಡು. ಯಾಕಂದ್ರೆ ಒಂದು ಪಕ್ಷಿ, ಒಂದು ಭಕ್ತಿ ಎಂಬ ಪಕ್ಷಿ ಹಾರಬೇಕು ಅಂತಂದ್ರೆ ಅದಕ್ಕೆ ವೈರಾಗ್ಯ ಮತ್ತು ಇದರ ಭಕ್ತಿ, ವೈರಾಗ್ಯ ಮತ್ತು ಭಕ್ತಿ ವೈರಾಗ್ಯ ಮಹಾತ್ಮ ಜ್ಞಾನ ಮತ್ತು ವೈರಾಗ್ಯ, ಇದು ಎರಡು ಇರುವಂತ ಒಂದು ಎರಡು ರೆಕ್ಕೆಗಳು ಇರಬೇಕು ಒಂದು ಭಕ್ತಿ ಎಂಬ ಒಂದು ಹಕ್ಕಿ ಹಾರಬೇಕು ಅಂದ್ರೆ. ಅಂತ ಭಕ್ತಿಯನ್ನು ಕೊಡು. ಒಂದು ಭಕ್ತಿ ಹಾರಬೇಕು ಯಾಕಂದ್ರೆ ಒಂದರಲ್ಲಿ ಭಕ್ತಿ ಬರುತ್ತೆ, ಅದರಲ್ಲಿ ಅದರ ಮಹಾತ್ಮೆಯ ನಮಗೆ ಗೊತ್ತಾಗತ್ತೆ. ಮಹಾತ್ಮೆಯ ಗೊತ್ತಾದ ಮೇಲೆ ಆ ಪದಾರ್ಥದಲ್ಲಿ ನಮ್ಗೆ ಇನ್ನೂ ಭಕ್ತಿ ಹೆಚ್ಚಾಗತ್ತೆ. ಸೊ ಇದರ ಪದಾರ್ಥದಲ್ಲಿ ಬಂದು ಇದರ ಮಹಾತ್ಮೆಯ ಗೊತ್ತಾದ ಮೇಲೆ ಇದರ ಪದಾರ್ಥ ನಮಗೆ ಬೇಡ ಅಂತ ನಮಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಅಂತ ಭಕ್ತಿ ಆಗಬೇಕು. ಭಕ್ತಿ ಅಂದ್ರೆ ಭಕ್ತಿ, ಭಕ್ತಿಯಿಂದ ಬಂದು ಮಹಾತ್ಮ ಜ್ಞಾನ ಬರಬೇಕು, ಮಹಾತ್ಮ ಜ್ಞಾನದಿಂದ ಬಂದು ನಮಗೆ ವೈರಾಗ್ಯ ಹುಟ್ಟಬೇಕು. ಆ ವೈರಾಗ್ಯದಿಂದ ಇತರ ಭಕ್ತಿಗಳೆಲ್ಲ ಇದರಲ್ಲ ಇತರ ಪದಾರ್ಥಗಳೆಲ್ಲ ನನಗೆ ಬೇಕೇ, ನನಗೆ ಭಗವಂತನ ಭಕ್ತಿ ಮಾತ್ರ ಬೇಕು, ಅಂತ ಭಕ್ತಿಯನ್ನು ಕೊಡು ಹಂಗಂತಂದ್ರು. ಸದ್ಗುಣಗಣ ಬೃಹತೀಂ ಶಾಶ್ವತೀಂ, ಸರಿ ಇದಷ್ಟು ಕೊಟ್ಟೇನಪ್ಪ ಹಂಗಂತಂದ್ರೆ ಈ ಜನ್ಮದಲ್ಲಿ ಕೊಡ್ತಿ, ಅದಕ್ಕೆ ಮುಂದಿನ ಜನ್ಮದಲ್ಲಿ ನಂಗೆ ಕೊಳ್ಳಂಗೋದ್ರೆ ನಾನೇನ್ ಮಾಡೋದು, ಅದು ಶಾಶ್ವತವಾಗಿ ಉಳಿಬೇಕು. ನೀನೇನು ಭಕ್ತಿ ಕೊಡತ್ತೀಯೋ ಅದು ಮೋಕ್ಷ ರೂಪಕ ಮೋಕ್ಷ ಕಾರಣ ಆಗ್ಬೇಕು, ಮೋಕ್ಷದಲ್ಲಿಯೂ ಆ ಭಕ್ತಿ ನಂಗೆ ಬಂದು ಪರಿಪೂರ್ಣವಾಗಿ ಇರಬೇಕು ಆ ಭಕ್ತಿ, ಅದ್ರ ಸ್ವಲ್ಪ ಕೂಡ ಕಡಿಮೆ ಆಗ್ಬಾರ್ದು. ಕೊಡ್ತೇನಪ್ಪ ಅದು ಅದು ಶಾಶ್ವತಿ, ಅಂತ ಶಾಶ್ವತವಾದ ಭಕ್ತಿಯನ್ನ ಕೊಡು. ಸರಿ ಕೊಟ್ಟೇನಪ್ಪ ಅಂತಂದ್ರೆ ಆಶುದೇವ, ಎಷ್ಟು ಬೇಗ ಕೊಡ್ತೀಯೋ ಅಷ್ಟು ಬೇಗ ಕೊಟ್ಬಿಡು. ಸೊ ಇಂಥ ಭಕ್ತಿ ಸದಾ ಕೊಟ್ಟೇನು ತಾಗಬಾರ್ದು, ಅದು ಶಾಶ್ವತಿಯ ಶಾಶ್ವತವಾಗಿ ಇರಬೇಕು. ಶಾಶ್ವತವಾಗಿ ಇದ್ರ ಮಾತ್ರ ಸಾಕಾಗುದು, ಅದು ನಂಗೆ ಬಂದು ಎಷ್ಟು ಬೇಗ ನೀವು ಕೊಡ್ತೀಯೋ ಅಷ್ಟು ಬೇಗ ನಂಗೆ ಬೇಕು, ಅಂತ ಭಕ್ತಿಯನ್ನ ಒಂದು ಪ್ರಾರ್ಥನೆ ಮಾಡುವಂತ ಈ ಶ್ಲೋಕ. ಸೊ ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರು ಅತುಲಗುರೋ ಭ್ರಾತರಿಷ್ಠಾಬ್ಧ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಆಜರ ಜರಯಿದರ್ ಜನ್ಮ ಮೃತ್ಯ ಆಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸತ್ ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಯಾಕಂದ್ರೆ ಇದೆಲ್ಲ ಲಲಿತವಾದ ಪದಗಳು, ಯಾಕಂದ್ರೆ ಹಿಂದೆ ಬಂದು ಆ ಕರ್ಕಚ ಇದು ತುಂಬಾ ತುಂಬಾ ಕಠಿಣವಾದ ಪದಗಳು ಹಾಕಿದ್ರು ಆ ಹಿಂದೆ, ಇದರ ಹಿಂದೆ ಎರಡು ಮೂರು ಶ್ಲೋಕಕ್ಕೆ ಬರುತ್ತೆ ಅದೆಲ್ಲ ಬಂದು ನರಕದ ವರ್ಣನೆ ಅದೆಲ್ಲ ಬರುತ್ತೆ. ಆಗ ಬಂದು ತುಂಬಾ ಕಠಿಣವಾದ ಶ್ಲೋಕಗಳು, ಸುಕ್ಷಾಮಾನ್ ವೃಕ್ಷ ರಕ್ಷೋ ಅಂತ ಮಾರಿ ಪದಗಳು. ಇದರಲ್ಲಿ ಬಂದು ಪೂರ್ಣ ಶರಣಾಗತಿ, ಇದರಲ್ಲಿ ಬಂದು ಈ ಶರಣಾಗತಿ ಇರುವಂತ ಈ ಶ್ಲೋಕ ಪದಗಳು ನೋಡಿದ್ರೆ ಅರ್ಥ ಆಗಿಬಿಡುತ್ತೆ ಅಂತ ಪದಗಳು ಹಾಕಿ ಇದರ ಬಂದು ಪೂರ್ತಿ ಶರಣಾಗತಿ. ಈ ಒಂದು ಶ್ಲೋಕವನ್ನ ನಿತ್ಯ ಪಠನ ಮಾಡಿದ್ರು ವಾಯುಸ್ತುತಿಯನ್ನ ಪಠನ ಮಾಡಿದಂತ ಫಲ ಸಿಗತ್ತೆ. ಅದಕ್ಕೆ ಇದನ್ನ ಫಸ್ಟ್ ನಾನು ನಕಸ್ತುತಿ ಆದ ಮೇಲೆ ಈ ಶ್ಲೋಕವನ್ನ ಹೇಳಬೇಕು ತಿತ್ತು, ನಾನು ಇದನ್ನ ಹೇಳಿದೆ. ಅದಕ್ಕೋಸ್ಕರ ಬಂದು ಪೂರ್ಣವಾಗಿ ಪಠನೆ ಮಾಡುವವರು ವಾಯುಸ್ತುತಿ ಪಠನೆ ಯಾರು ಮಾಡ್ತಾರೆಯೋ ಫುಲ್ ಮಾಡ್ತಾ ಇರ್ರಿ. ಅದಕ್ಕೋಸ್ಕರ ಬಂದು ಈ ಒಂದು ಶ್ಲೋಕ ಹೇಳಿದ್ರೆ ಸಾಕುಂಬೋದಿಲ್ಲ. ಆದ್ರೂ ಈ ಶ್ಲೋಕದಲ್ಲಿ ನನ್ನಿಂದ ಆಗವೇ ಆಗಲ್ಲ, ಇವತ್ತು ಟೈಮೇ ಇಲ್ಲ ನಮ್ಮಿಂದ ಆಗಲ್ಲ, ಸ್ವಲ್ಪ ಬೇಗಲೇ ಮಾಡಬೇಕು ಹಂಗಂತಂದ್ರೆ ಅಟ್ ಲೀಸ್ಟ್ ಈ ಒಂದು ಶ್ಲೋಕವಾರು ಪಠನೆ ಮಾಡಿದ್ರೆ ಇದರಲ್ಲಿ ಬಂದು ವಾಯುದೇವರ ಭಕ್ತಿಯ ಪರಾಕಾಷ್ಠೆಯನ್ನ ಬಂದು ಈ ಶ್ಲೋಕದಲ್ಲಿ ಇಟ್ಟುಕೊಟ್ಟಿದ್ದಾರೆ. ಹಾಗೋದ್ರೆ ವಾಯುದೇವರಲ್ಲಿ ಭಕ್ತಿ ಬೇಕು, ಪೂರ್ಣವಾದ ನಮಗೆ ಭಕ್ತಿ ಬೇಕು, ಮತ್ತು ಭಗವಂತನಲ್ಲಿ ಭಕ್ತಿ ಬೇಕು ಅಂತಂದ್ರೆ ಈ ಒಂದು ಶ್ಲೋಕವನ್ನ ನಿತ್ಯ ಪಠನ ಮಾಡಿದ್ರೆ ಅದಕ್ಕೆ ಪೂರ್ಣ ಫಲ ಸಿಗತ್ತೆ. ಫಲನೇ ಬಿಡ್ರಿ, ಆದ್ರೂ ಈ ಒಂದು ಶ್ಲೋಕವನ್ನ ನಿತ್ಯ ಪಠನ ಮಾಡಿದ್ರೆ ವಾಯುಸ್ತುತಿ ಪಠನ ಮಾಡಿದಂತ ಒಂದು ನಮಗೆ ಒಂದು ಉದ್ವೇಗ ಸಿಗತ್ತೆ. ಸೊ ಇದನ್ನ ಈ ಒಂದು ಶ್ಲೋಕ ಆಯ್ತು. ಇದಕ್ಕೆ ಆಮೇಲೆ ಬಂದು ನಾನು ಫಸ್ಟ್ ಶ್ಲೋಕಕ್ಕೆ ಹೋಗ್ತೀನಿ. ಸೊ ಈ ವಾಯುಸ್ತುತಿಯಲ್ಲಿ ಫಸ್ಟ್ ಶ್ಲೋಕ, ಶ್ರೀಮದ್ ದ್ವಿಷ್ಟಂಗ್ರನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಉಜ್ವಲ ಜಲ ಜಲಸತ್ ಪಾಂಸವಃ ಅಸ್ಮಾನ್ ಪುನಂತು ವಾಚಾಮಿತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಳಿತ ಕಗುಬ ಪ್ರೇಮ ಬಾರಂಭ ಬಾರ. ಈ ಒಂದು ಶ್ಲೋಕ ಇದು ಫಸ್ಟ್ ಶ್ಲೋಕ ವಾಯುಸ್ತುತಿಯಲ್ಲಿ. ಇದರಲ್ಲಿ ಬಂದು ಫಸ್ಟು ಅವ್ರೇನ್ ಮಾಡ್ತಾರೆ ಅಂದ್ರೆ ಧೂಳಿ ಪ್ರಾರ್ಥನೆ ಅಂತ ಹೇಳ್ತೀವಿಲ್ಲ ನಾವು ಎಲ್ಲಿ ಹೋದ್ರೂ ಫಸ್ಟ್ ಏನೋ ಉಡುಪಿ ಹೋದ್ರೆ ಈ ಸಂಪ್ರದಾಯ ಇದೆ ಅಂತಾರೆ. ಫಸ್ಟ್ ನಾವು ಏನೋ ಕೈಕಾಲು ತೊಳೆದಿದೆ ಭಗವಂತನ ಬಂದು ಆ ಕನಕನ ಕಿಂಡಿನ ದ್ವಾರದಲ್ಲಿ ಬಂದು ಭಗವಂತನ ಇದು ದರ್ಶನ ಧೂಳಿ ಪ್ರಾರ್ಥನೆ ಅಂತಾರೆ, ಅಲ್ಲ ಧೂಳಿ ದರ್ಶನ ಅಂತಾರೆ. ಯಾವ ಕೈಕಾಲು ಹಾಗೆ ಹೋಗ್ಬೇಕು, ಬಸ್ ಇಲ್ಲದ ಹೋಗಿ ಫಸ್ಟ್ ಭಗವಂತನ ದರ್ಶನ ಮಾಡಬೇಕು. ಆ ಧೂಳಿ ವರ್ಷ ನಮ್ಮ ಮೈನಲ್ಲಿ ಇರುವಂತ ಧೂಳಿ ಜೊತೆಯಲ್ಲೇ ಹೋಗಿ ಭಗವಂತನ ದರ್ಶನ ಮಾಡಬೇಕು, ಅದು ಧೂಳಿ ಪ್ರಾರ್ಥನೆ. ಯಾಕಂದ್ರೆ ಹಿಂದಿನ ಸಂಪ್ರದಾಯ ಇತ್ತು, ಈ ರಾಜರು ಆ ರಾಣಿಗಳು ಅವ್ರನ್ನೆಲ್ಲ ವರ್ಣನೆ ಮಾಡವರೆ ತಲಂದ ಕಾಲಿಗೆ ವರ್ಣನೆ ಮಾಡ್ತಾ ಇದ್ರು, ಮಾಡುವಂತ ಒಂದು ಅಭ್ಯಾಸ. ಈ ಕವಿಗಳು ಬಂದು ವರ್ಣನೆ ನೋಡಿದ್ರೆ ತಲಂದ ಕಾಲ ತನಕ ವರ್ಣನೆ ಮಾಡ್ತಾರೆ. ಇಲ್ಲಿ ಬಂದು ಭಗವಂತನ ದೇವತೆಗಳನ್ನ ವರ್ಣನೆ ಮಾಡವಳೆ ಕಾಲಿಂದ ಆರಂಭಿಸ್ತಾರೆ, ಇವರು ಕಾಲಿನ ಧೂಳಿ ಧೂಳು ಅದರಲ್ಲಿಂದ ಆರಂಭಿಸ್ತಾರೆ. ಸೊ ಫಸ್ಟ್ ಭಗವಂತನ ಪಾದಗಳನ್ನ ಬಂದು ಸ್ಮರಣೆ ಮಾಡಬೇಕು. ಅದೇ ತರ ಭಗವಂತನ ಪಾದ ಅಂದ್ರೆ ಇಲ್ಲಿ ವಾಯುದೇವರು ಪಾದದಲ್ಲಿ ಇರುವಂತಹ ಧೂಳಿಯನ್ನ ಪ್ರಾರ್ಥನೆ ಮಾಡಿ ಮುಂದುವರಿತಾರೆ ಹಾಗೆ. ಸೊ ಫಸ್ಟ್ ಇದರಲ್ಲಿ ಬಂದು ಧೂಳಿ ಪ್ರಾರ್ಥನೆ, ಬರೀ ವಾಯುದೇವರ ಧೂಳು ಬಂದು ನಮ್ಮನ್ನ ರಕ್ಷಣೆ ಮಾಡಲಿ ಹಾಗೆ ಅಂತಾರೆ. ಪಾಂಸವಹ ಅಸ್ಮಾನ್ ಪುನಂತು, ಪಾಂಸವಹ ಅಂದ್ರೆ ಧೂಳುಗಳು, ಧೂಳುಗಳು ಬಂದು ನನ್ನ ಅಸ್ಮಾನ್ ಪುನಂತು ನನ್ನ ಬಂದು ರಕ್ಷಣೆ ಮಾಡಲಿ, ನಮ್ಮನ್ನ ರಕ್ಷಣೆ ಮಾಡಲಿ. ಯಾಕಂದ್ರೆ ಅಲ್ಲಿ ಬಂದು ಪಾಂತೋಸ್ಮಾ ಅಂತ ಆಚಾರ ಆರಂಭಿಸಿದ್ದಾರೆ. ಪಾಂತೋಸ್ಮಾನ್ ಪುರುಹೂದ ವೈರಿ ಬಲ ಅಂತ ಅಲ್ಲಿ ಆರಂಭಿಸಿದ್ರು. ಇಲ್ಲಿ ಬಂದು ಇವರಂತಾರೆ ಪಾಂಸವಹ ಅಸ್ಮಾನ್ ಪುನಂತು, ನಮ್ಮನ ಬಂದು ವಾಯುದೇವರ ಪಾದದಲ್ಲಿ ಇರುವಂತ ಪಾದ ಧೂಳು ರಕ್ಷಣೆ ಮಾಡಲಿ ಹಾಗಂತಂದ್ರೆ ಅಂತಾರೆ. ಸರಿ ಅವರಿಗೆ ಎಂತ ಪಾದ ಧೂಳಿ ಹಾಗಂತ ನೋಡಿದ್ರೆ ಶ್ರೀಮದ್ ವಿಷ್ಣಂಗ್ರನಿಷ್ಠ ಎಂತ ಆಚಾರರು ಹಂಗಂದ್ರೆ ಆಚಾರರು ಪಾದ ಧೂಳಿ ನಮ್ಮನ್ನ ರಕ್ಷಣೆ ಮಾಡಲಿ. ಸರಿ ಎಂತ ಅವರಪ್ಪ ಆಚಾರರು ಆಚಾರರು ಅಂದ್ರೆ ಶ್ರೀಮದ್ ವಿಷ್ಣಂಗ್ರನಿಷ್ಠ. ಶ್ರೀಮತ್ ಅಂದ್ರೆ ಲಕ್ಷ್ಮೀ ಸಮೇತರಾಯಿ ಇರುವ ವಿಷ್ಣು, ಶ್ರೀಮತ್ ವಿಷ್ಣಂಗ್ರನಿಷ್ಠ. ಈ ವಿಷ್ಣು ಪದನ ನೋಡಿದ್ರೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ನೋಡಿದ್ರೆ, ನಾರಾಯಣ ಪಂಡಿತಾಚಾರ್ಯ ನೋಡಿದ್ರೆ ಬೇಕಂತಲೇ ಯೂಸ್ ಮಾಡ್ತಾರೆ ವಿಷ್ಣು ಪದ ನೋಡಿದ್ರೆ. ಈ ದಂಡ್ಯಾಸರ ವಿಷ್ಣು ಪದ ಯೂಸ್ ಮಾಡ್ತಾರೆ. 15ನೇ ಶ್ಲೋಕ ನೋಡಿದನ್ನು ಮಾತರ್ ಮೇ ಮಾತರ್ ಇಷ್ಮನ್ ಆದ ಮೇಲೆ ಕೂಡ ಒಂದು ವಿಷ್ಣು ಪದ ಬರುತ್ತೆ. ಸೊ ದಂಡ್ಯಾಸಲ ವಿಷ್ಣು ಪದ ಯೂಸ್ ಮಾಡ್ತಾರೆ. ಇದಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ಉಪನಿಷತ್ತು ನಮ್ಮ ವೇದಗಳು ನೋಡಿದ್ರೆ ವಿಷ್ಣು ಪದಗಳು ತುಂಬಾ ಕಡಿಮೆ, ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಭಗವಂತನ ಹೇಳುವಂತ ವಿಷ್ಣು ಸೂಕ್ತ, ಆಮೇಲೆ ಬಂದು ವಿಷ್ಣು ಸೂಕ್ತ ಏನೋ ಒಂದೇ ಒಂದು, ಅದು ಬಿಟ್ಟರೆ ನಾರಾಯಣ ಸೂಕ್ತ, ನಾರಾಯಣ ಉಪನಿಷತ್ತು, ಹಾಗಂತ ಹೇಳಿ ವಿಷ್ಣು ಪದಗಳು ಬಂದು ನಮ್ಮ ವೇದದಲ್ಲಿ ತುಂಬಾ ಕಡಿಮೆ. ಸೊ ಅದನ್ನ ಬಂದು ಅದನ್ನು ಸ್ವಲ್ಪ ಬಂದು ಅದನ್ನ ಒತ್ತು ಕೊಟ್ಟು ಮಾತಾಡಬೇಕು. ವಿಷ್ಣು ಪದಗಳು ಬಂದು ದಂಡಿ ಇದೆ ಹಂಗಮ್ಮ ಅದನ್ನ ಹೇಳಬೇಕು ಅಂತ ಹೇಳಿಯೇ ಇಲ್ಲಿ ಬಂದು ವಿಷ್ಣು ಪದಗಳು ತುಂಬಾ ಯೂಸ್ ಮಾಡ್ತಾರೆ. ಇಲ್ಲಿ ಕೂಡ ವಿಷ್ಣು ಅಂತಾರೆ ನೋಡಿ, ಶ್ರೀಮತ್ ವಿಷ್ಣಂಗ್ರನಿಷ್ಠ, ಭಗವಂತನ ಪಾದದಲ್ಲಿಯೇ ತರಣ, ಭಗವಂತನ ಪಾದದಲ್ಲಿ ಸದಾ ಸ್ಮರಿಸಿ ಇರುವಂತ ವಾಯುದೇವರು. ಆ ವಾಯುದೇವರು ಪಾದ ಧೂಳಿ ನನ್ನ ರಕ್ಷಣೆ ಮಾಡಲಿ ಹೇಳಾವಳಿ ಹೇಳ್ತಾರೆ. ಅವ್ರು ವಾಯುದೇವರು ಎಂತವ್ರಪ್ಪ ಅಂದ್ರೆ ಭಗವಂತನ ನಿಷ್ಠೆಯಲ್ಲಿ ಸದಾ ನೆಲೆಸಿ ಇರುವವರು, ಅವರ ಪಾದ ಧೂಳಿ ನನ್ನ ರಕ್ಷಣೆ ಮಾಡಲಿ. ವಾಯು ಭಗವಂತನಲ್ಲಿ ಇರುವಂತಹ ವಾಯುದೇವರ, ಭಗವಂತನ ಪಾದದಲ್ಲಿ ಇರುವಂತಹ ವಾಯುದೇವರು ಅವರ ಪಾದದಲ್ಲಿ ಇರುವಂತ ಪಾದ ಧೂಳು ನನ್ನ ರಕ್ಷಣೆ ಮಾಡಲಿ ಹಂಗಂದ್ಬಿಟ್ಟು ಶ್ರೀಮದ್ ವಿಷ್ಣು ಅಂಗ್ರಿನಿಷ್ಠ, ಅಂಗ್ರಿ ನಿಷ್ಠೆಯಲ್ಲಿ, ನಿಷ್ಠೆ ಅಂದ್ರೆ ಸದಾ ಸರ್ವಕಾಲ ಭಗವಂತನ ನಿಷ್ಠೆಯಲ್ಲೇ ಇರುವಂತ ವಾಯುದೇವರು ಹಂಗದರ್ಥ. ನಿಷ್ಠ ಅತಿಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ. ಇದನ್ನು ಸ್ವಲ್ಪ ಒಂದು ಪದನ ಬಿಡಿಸಿ ಹೇಳಿಬಿಡ್ತೀನಿ. ಶ್ರೀಮತ್ ವಿಷ್ಣು ಅಂಗ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮತ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ತ್ರೈಲೋಕ್ಯ ಆಚಾರ್ಯ ಪಾದ ಉಜ್ವಲ ಜಲಜ ಲಸತ್ ಪಾಂಸಬಹ ಅಸ್ಮಾನ್ ಪುನಂತು ಅನ್ನ ತಪ್ತದೆ. ಪದ ಬಿಡಿಸಿರೋದಕ್ಕೆ ಶ್ರೀಮತ್ ವಿಷ್ಣು ಅಂಗ್ರಿ ನಿಷ್ಠ ಅತಿಗುಣ ಗುರುತಮ ಶ್ರೀಮತ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದ ಉಜ್ವಲ ಜಲಜ ಲಸತ್ ಪಾಂಸಬಹ ಅಸ್ಮಾನ್ ಪುನಂತು ಅಂಗತ ಪದ ಬಿಡಿಸಿರ. ಸೊ ಪರಮ ಭಗವಂತನ ಪಾದದಲ್ಲಿಯೇ ಸದಾ ನೆಲೆಸಿರುವ ಶ್ರೀಮದ್ ಆಚಾರ್ಯ ತೀರ್ಥರ ಪಾದ ಧೂಳು ನನ್ನ ರಕ್ಷಣೆ ಮಾಡಲಿ. ಅತಿಗುಣರು ಹಂಗದಂತಾರೆ. ಈ ಅತಿಗುಣರು ಅಂದ್ರೆ ಏನರ್ಥ? ಅತಿಗುಣರು ಅಂದ್ರೆ ಈಗ ಅತಿಗುಣ ಗುರುತಮ, ಅತಿಗುಣರು ಅಂದ್ರೆ ಯಾರೇ ಬಂದು ಗುಣಪೂರ್ಣ ಸದ್ಗುಣಗಳು ಯಾರತ್ರಿ ಪೂರ್ಣವಾಗಿ ಇದೆಯೋ ಅವರ ಗುರುಗಳು ಅಂತ ಕರೀತಾರೆ. ಯಾರತ್ರಿ ಮಂತ್ರ ಸಿದ್ಧರು ಅತಿಗುಣರು, ಒಳ್ಳೆ ಒಳ್ಳೆ ಗುಣಗಳು ಯಾರತ್ರಿ ಬಂದು ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಇದೆಯೋ ಅವ್ರನ್ನ ಅತಿಗುಣರು ಹಂಗತಂತಾರೆ. ಸೊ ಇವನು ಆಚಾರ್ಯರ ಮುಂದೆ ಇಲ್ಲ ಅತಿಗುಣರು ಅಂತ ಹೇಳಿದ್ರೆ ಯಾರು, ಯಾವ ಗುಣಗಳು ಅಂದ್ರೆ ಯಾವ ಗುಣ ನಮಗೆ ಮುಖ್ಯ? ಜ್ಞಾನ. ಯಾರು ನಮಗೆ ಜ್ಞಾನವನ್ನ ಕೊಡಲಕ್ಕ ಬಂದು ಕೊಡಬಲ್ಲರೋ ಅವ್ರನ್ನ ಬಂದು ನಾವು ಗುರುಗಳು ಅಂತ ಹೇಳ್ತೀವಿ. ಸೊ ಆಚಾರದಲ್ಲಿ ಬಂದು ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಇತ್ತು. ಯಾಕಂದ್ರೆ ವಾಯುದೇವರ ಜ್ಞಾನ ಅದಕ್ಕೆ ಬಂದು ಸಾಟಿ ಇಲ್ಲದ್ದು, ವಾಯುದೇವರ ಜ್ಞಾನಕ್ಕೆ ಬಂದು ಸಾಟಿ ಇಲ್ಲ, ಯಾವ ಜ್ಞಾನವನ್ನು ಸಾಟಿ ಇಲ್ಲ, ಅದಕ್ಕೆ ತುಳನೆ ಇಲ್ಲ, ಅದಕ್ಕೆ ಸಾಟಿ ಇಲ್ಲ. ಅದಕ್ಕೋಸ್ಕರ ಇವನ್ನ ಬಂದು ಅತಿಗುಣರು ಹಾಗಂತಾರೆ. ಇನ್ನೊಂದು ಅತಿಗುಣರು ಏನು ಅಂತಂದ್ರೆ, ಯಾರು ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ, ತಾನು ಮೊದಲ ಭಗವಂತನ ನೋಡಿ ಯಾರು ಭಗವಂತನ ನಮಗೆ ಕಾಣಿಸ್ತಾರೆಯೋ ಅವ್ರನ್ನ ಬಂದು ಅತಿಗುಣರು ಅಂತಂತಾರೆ. ಅತಿಗುಣ ಗುರುತಮ ಗುರುರು, ಅತಿಗುಣ ಗುರುತಮರು. ಯಾರನ್ನ ಬಂದು ಯಾರೇ ಬಂದು ಭಗವಂತನ ದರ್ಶನ ಆಗಿ ನಮಗೆ ಯಾರು ದರ್ಶನ ಕೊಡ್ಲಕ್ಕ ಬಲ್ಲರು, ಯಾರು ಆ ಹಾದಿ ತೋರಿಸಿ ಈ ಹಾದಿ ಹೋದ್ರೆ ನಿಮ್ಗೆ ಬಂದು ಭಗವಂತ ತೋರ್ತಾನಪ್ಪ ಕಾಣಿಸ್ತಾನಪ್ಪ ಅದು ಯಾರು ನಮಗೆ ಹೇಳಿಸಿಕೊಡ್ತಾರೆಯೋ ತಿಳಿದುಕೊಡ್ತಾರೆಯೋ ಅವ್ರನ್ನ ಬಂದು ಅತಿಗುಣರು. ಆಮೇಲೆ ಇನ್ನೊಂದನಿದೆ. ಸೊ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದು ಮುಂದೆ ಯಾಕಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮುಂದೆ ಆಚಾರನ ಬಂದು ಚೆನ್ನಾಗಿ ಪರಿಚಯ ಮಾಡಿ ಅವ್ರು ಒಂದ್ಸಲ ಹೇಳ್ತಾರೆ. ಆಚಾರ್ಯ ಬಂದು ಒಂದು ಅತಿಶಯ ಪ್ರಭಾದ ಅವರ ತಿಳಿತ ಏನಂದ್ರೆ, ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ. ಇದು ನೋಡ ಪ್ರಶ್ನೆ ಕೇಳಿದ್ರೆ ನೋಡೋಣ ಆಮೇಲೆ ಹೇಳೋಣ ಅಂತಲ್ಲ, ಯಾವ ಪ್ರಶ್ನೆ ಕೇಳಿದ್ರು ತಕ್ಷಣ ಅದಕ್ಕೆ ಉತ್ತರ. ಇಲ್ಲಿ ನೋಡಪ್ಪ ಇಲ್ಲಿ ಹೀಗಿದೆ ಹಂಗಂತ ಹೇಳಿಬಿಡ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಇಂಥ ಒಂದು ಒಂದು ಲಕ್ಷಣ ಇಂದ ಒಂದು ಯಾವ ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಕೊಡುವಂತಹ ಲಕ್ಷಣ ಆಚಾರದಲ್ಲಿ ಇತ್ತು. ಅದಕ್ಕೋಸ್ಕರ ನಾನು ಬಂದು ಅವ್ರನ್ನ ಅತಿಗುಣ ಗುರುತಮ ಅದು ಗುಣರು ಅದು ಯಾರು ಅತಿಗುಣರು ಹಂಗತ ನಾನು ಹೇಳ್ತೀನಿ ಹಂಗತ ಹೇಳಿ ಅಂತ ಹೇಳ್ತಾರೆ. ಸೊ ಅತಿಗುಣ ಗುರುತಮ ಅಂದ್ರೆ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುವವರು ಅತಿಗುಣರು. ಅವರು ಬಂದು ಅಂತ ಗುರುಗಳು ಬಂದು ಅದನ್ನ ಬಂದು ಆಚಾರ್ಯ ಬಂದು ಅತಿಗುಣ ಗುರು ತವರು ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ ಅತಿಗುಣ ಅಂದ್ರೆ ಈಗ ಪ್ರಶ್ನೆ ಉತ್ತರ ಕೊಡೋದು, ಆಮೇಲೆ ಬಂದು ಕೆಲವು ಬಂದು ಅವರ ಹತ್ರಲಿ ಬಂದು ಗುಣಗಳು ಯಾವ ಗುಣಗಳು ಅಂತಂದ್ರೆ ಒಂದು ಗುರುಗಳು ಅಂದ್ರೆ ಹೀಗಿರಬೇಕು, ಈ ಲಕ್ಷಣದಲ್ಲಿ ಇರಬೇಕು. ಯಾಕಂದ್ರೆ ಅವರು ಮಧ್ವಾಚಾರ್ಯರು ಇದು ಇದನ್ನಲ್ಲಿ ಸುಮಧ್ವ ವಿಜಯದಲ್ಲಿ ಹೇಳೋವಳೆ ಆಚಾರನ ಬಂದು ವರ್ಣನೆ ಮಾಡವಳೆ ತುಂಬಾ ಹೇಳ್ತಾರ, ಗಜರಾಜ ಗಜರ್ ಮಹಾಭುಜ ಪ್ರತಿಯಾನ್ ಕೋಯಂ ಅಪೂರ್ವ ಪುರುಷ, ಅಪೂರ್ವ ಪುರುಷನ ಇಂಥ ಅಪೂರ್ವ ಪುರುಷರನ್ನ ನಾನು ನೋಡಿದ್ದಿಲ್ಲ ಹಂಗದಂದ್ರು ನಾರಾಯಣ ಪಂಡಿತರು ವರ್ಣನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರನ ಇವರು ಬಂದು ಅತಿಗುಣರು ಅಂತಾರೆ. ಇಂಥ ಒಂದು ಪುರುಷರನ್ನ ಮಹಾಪುರುಷರನ್ನ ಎಲ್ಲಿ ನಾನು ನೋಡಿದ್ದಿಲ್ಲ, ಇಂಥ ಮಹಾಪುರುಷರು ಏನು ಕೇಳಿದ್ರೆ, ಯಾಕಂದ್ರೆ ಒಂದು ಅವರು ಪ್ರತಿಭಾ ಏನಂದ್ರೆ ಅವ್ರು ನೋಡಿದ್ರೆ 10,000 ಜನ ಮಧ್ಯೆ ನೋಡಿದ್ರೆ ಅವ್ರು ಎದ್ದು ಕಾಣಿಸ್ತಾ ಇರುತ್ತೆ, ಯಾವ ಕೇಳಿದ್ರು ಪ್ರಶ್ನೆ ಕೇಳಿದ್ರು ಉತ್ತರ ಮತ್ತು ಎದ್ದು ಕಾಣಿಸಾರು. ಅವರೊಂದು ಅವ್ರ ಮುಖದಲ್ಲಿ ಒಂದು ಲಕ್ಷಣ ತೇಜಸ್ಸು, ಅಂತ ತೇಜಸ್ಸು ಇರುವಂತ ಒಂದು ಆಚಾರನ ಬಂದು ನಾನು ಎಲ್ಲಿ ನೋಡಿದ್ದಿಲ್ಲ, ಅದಕ್ಕೋಸ್ಕರ ನಾನು ಅತಿಗುಣ ಹಂಗತ ಅವ್ರನ್ನ ಹೇಳ್ತೇನೆ ಹಂಗತ ಹೇಳ್ತಾರೆ. ಗುರುತಮರು ಹಾಗಂದ್ರೆ ಯಾಕಂದ್ರೆ ಗುರುತಮರು ಅತಿಗುಣರು ಅಂತಂದ್ರೆ ಯಾರಿಗೆ ಬಂದು ಭಗವಂತ ಮಾತ್ರನೇ ಭಗವಂತನ ಮಾತ್ರನೇ ಗುರುಗಳು ಅಂತ ಹೇಳಬೇಕು. ನಮಗೆ ಬಂದು ಆಚಾರ ಬಂದು ಗುರುಗಳು, ಆಚಾರ್ಯ ಬಂದು ಗುರುಗಳು ಯಾರು ಅಂದ್ರೆ ಭಗವಂತ ಮಾತ್ರ, ಬೇರೆ ಯಾರು ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ಗುರುತಮರು ಅಂತಂತಾರೆ, ಅತಿಗುಣ ಗುರುತಮರು. ನಮಗೆಲ್ಲ ಆಚಾರ ಬಂದು ಗುರುಗಳು, ಆಚಾರ್ಯ ಬಂದು ಗುರುಗಳು ಯಾರಪ್ಪ ಅಂತಂದ್ರೆ ಭಗವಂತ ಮಾತ್ರನೇ ಗುರುಗಳು, ನಂಗೆ ಬೇರೆ ಯಾರು ಗುರುಗಳು ಇಲ್ಲ, ನಂಗೆ ಭಗವಂತನೇ ಗುರುಗಳು ಹಂಗಂತ ಹೇಳ್ಬಿಟ್ಟು ನಮ್ಮ ಒಂದು ಉಪನಿಷತ್ತು ಭಾಷ್ಯ ಅವರು ಮಾಡೋ ವೇಳೆ ಅದರ ಮಂಗಳಾಚರಣೆಯಲ್ಲಿ ಹೇಳ್ತಾರೆ, ಯಸ್ಮಾತ್ ಬ್ರಹ್ಮ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಎಲ್ಲಾರಿಯನ್ನು ಜ್ಞಾನ ಕೊಡುವವರು ಯಾರಂದ್ರೆ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಯಾರು ಗುಣ ಅದು ಒಳ್ಳೆ ಜ್ಞಾನವನ್ನ ಕೊಡ್ತಾರೆಯೋ, ಮತ್ತು ಶ್ರೇಯೋಪಿಚ ಲಕ್ಷ್ಮೀ ದೇವಿಯರನ್ನು ಯಾರು ಬಂದು ಒಳ್ಳೆ ಜ್ಞಾನವನ್ನ ಕೊಡ್ತಾನೆಯೋ ಅವನೇ ಭಗವಂತ, ಅವನೇ ನನಗೆ ಗುರು, ಅವನ ಬಿಟ್ಟರೆ ನಂಗೆ ಯಾರು ಗುರುಗಳು ಇಲ್ಲ, ಗುರು ಇಲ್ಲ. ಸೊ ಅವರಿಗೆ ಬಂದು ಭಗವಂತ ಮಾತ್ರನೇ ಗುರು. ನಮಗೆಲ್ಲ ಗುರುಗಳು ಎಷ್ಟೋ ಗುರುಗಳು ಇದ್ರನೋ ಅವರಿಗೆ ಗುರುಗಳು ಅಂತಂದ್ರೆ ಭಗವಂತ ಮಾತ್ರನೇ. ಆದ್ರೆ ಅಂತ ಗುರುಗಳು ಅಂತ ಗುರುಗಳನ್ನ ಅವ್ರು ಗುರುತಮರು ಹಂಗತಂತಾರೆ. ಗುರುತಮ ಶ್ರೀಮದಾನಂದ ತೀರ್ಥ, ಇಲ್ಲಿ ಬಂದು ಶ್ರೀಮದಾನಂದ ತೀರ್ಥ ಅಂದ್ರೆ ಏನು, ಆನಂದ ತೀರ್ಥರು ಅಂದ್ರೆ ಏನು, ಯಾಕಂದ್ರೆ ಅವರಿಗೆ ಆಚಾರ್ಯ ಬಂದು ಫಸ್ಟ್ ಅವರಿಗೆ ಹುಟ್ಟಿ ಅವರಿಗೆ ಬಂದು ನಾಮಕರಣ ಮಾಡಿದ್ದು ಬಂದು ವಾಸುದೇವ ಅಂತ ಹೇಳಿ, ಆಮೇಲೆ ಸನ್ಯಾಸ ಆಶ್ರಮ ತಗೊಂಡ ವೇಳೆ ಅವರಿಗೆ ಬಂದು ಪೂರ್ಣ ಪ್ರಜ್ಞಾ ತಂದಿಟ್ಟು, ಯಾಕಂದ್ರೆ ಸನ್ಯಾಸ ಆಶ್ರಮದ ಕೊಡ ತಗೋ ವೇಳೆ ಅವ್ರಿಗೆ ತೀರ್ಥ ಬಂದು ಆ ಒಂದು ಇದನ್ನ ಸಫಿಕ್ಸ್ನ ಸೇರಿಸೋದಿಲ್ಲ, ಬರೀ ಪೂರ್ಣ ಪ್ರಜ್ಞಾ. ಯಾಕಂದ್ರೆ ಋಷಿಕೇಶ್ ತೀರ್ಥರು, ಪದ್ಮನಾಭ ಫಸ್ಟ್ ಅವ್ರನ್ನ ನಾಮಕರಣ ಮಾಡಿದ್ದು ಪದ್ಮನಾಭ, ಮಾಧವ ಅಂತ ಮಾಡಿದ ಆಚಾರ ಮಾಡಿದ್ದಾರೆ. ಬರ ಅವರು ಪಟ್ಟಾಭಿಷೇಕ ಆದ ಮೇಲೆ ಯಾವ ಈ ವೇದಾಂತ ಸಾಮ್ರಾಜ್ಯದಲ್ಲಿ ಬಂದು ತನ್ನ ಸಂದೇಶವನ್ನ ಕೊಡಲಕ್ಕ ಶುರು ಮಾಡಿದ ಮೇಲೆ ಅವ್ರಿಗೆ ಬಂದು ತೀರ್ಥ ಎಂಬ ಹೆಸರು ಬರ್ತದೆ. ಇಲ್ಲಿ ಬಂದು ಫಸ್ಟ್ ಅವ್ರಿಗೆ ವಾಸುದೇವ, ಆಮೇಲೆ ಪೂರ್ಣ ಪ್ರಜ್ಞಾ, ಅದಕ್ಕಾದ ಮೇಲೆ ಬಂದು ಅವರಿಗೆ ಬಂದು ಆನಂದ ತೀರ್ಥ ಅಂತಂದ್ರು. ಪೂರ್ಣ ಪ್ರಜ್ಞೆ ಅಂತ ಕೊಟ್ರು. ಪೂರ್ಣ ಪ್ರಜ್ಞೆ ಅಂದ್ರೆ ಪೂರ್ತಿ ಜ್ಞಾನ, ತುಂಬಿದ ಕೊಡ, ಜ್ಞಾನದ ಕೊಡ, ಜ್ಞಾನದ ತುಂಬಿದ ಕೊಡ. ಇದು ಬಂದು ಅಚ್ಯುತ ಪ್ರೇಕ್ಷರು ಅಚ್ಯುತ ಪ್ರಜ್ಞರು ಕೊಟ್ಟರು. ಆಮೇಲೆ ಅದಾದ ಮೇಲೆ ಬಂದು ಅವರಿಗೆ ಬಂದು ಪಟ್ಟಾಭಿಷೇಕ ಮಾಡಿ ವೇದಾಂತ ಸಾಮ್ರಾಜ್ಯವನ್ನು ಅವರ ಹತ್ರ ಕೊಟ್ಟು ನಿನ್ನ ಜ್ಞಾನ ನಿನ್ನ ಜ್ಞಾನವನ್ನು ಒಂದು ಪ್ರಚಾರ ಮಾಡು ಅಂತ ಹೇಳಿದ ಮೇಲೆ ಅವ್ರಿಗೆ ಬಂದು ಆನಂದ ತೀರ್ಥ ಅಂಬದು. ಯಾಕಂದ್ರೆ ತಲೆಯಲ್ಲಿ ಬಂದು ಸಾಲಿಗ್ರಾಮವನ್ನು ಇಟ್ಟು ಅವರಿಗೆ ಬಂದು ಪಟ್ಟಾಭಿಷೇಕ ಅದು ಅಭಿಷೇಕ ಮಾಡಿದ ಮೇಲೆ ಅವ್ರಿಗೆ ತೀರ್ಥಾಂಬ ಹೆಸರು ಬರೋದು. ಸೊ ಆಗ ಬಂದು ಅವ್ರಿಗೆ ಹೆಸರು ಕೊಟ್ಟದ ಏನಂದ್ರೆ ಆನಂದ ತೀರ್ಥ ಹಂಗ ತಂದಿಟ್ಟು. ಯಾಕಂದ್ರೆ ಆನಂದ ತೀರ್ಥ ತಂದ್ರೆ ತೀರ್ಥ ಅಂಬದಕ್ಕೆ ಅರ್ಥ ಏನಂದ್ರೆ ಒಂದು ಶಾಸ್ತ್ರಾತ ಹೆಸರು, ಇನ್ನೊಂದು ಪವಿತ್ರಾತ ಹೆಸರು. ಪವಿತ್ರ ನಮ್ಮ ಅರ್ಥ ಒಂದು ಶಾಸ್ತ್ರಾಂಬ ಅರ್ಥ, ಒಂದು ಪವಿತ್ರ. ಶಾಸ್ತ್ರಾಂಬ ಅಂದ್ರೆ ನಮ್ಮನ್ನ ಎಷ್ಟೋ ಯಾವ್ದಾವ್ದು ನಮ್ಮನ್ನ ಯಾವ್ದು ಪವಿತ್ರ ಮಾಡ್ತದಂದ್ರೆ ನಾವು ಗಂಗಾದಿ ತೀರ್ಥದಲ್ಲಿ ಹೋಗಿ ನಾವು ಪ್ರವೇಶ ಮಾಡಿ ಸ್ನಾನ ಮಾಡಿದರೆ ನಮ್ಮನ್ನ ಪವಿತ್ರ ಮಾಡುತ್ತೆ, ಅಂತಃಕರಣ ಶುದ್ಧಿ, ನಮ್ಮ ದೇಹ ಶುದ್ಧಿ ಆಗತ್ತೆ. ಆದ್ರೂ ಅದಕ್ಕಿಂತನೂ ಶುದ್ಧಿ ಯಾವುದು ತಂದ್ರೆ ಶಾಸ್ತ್ರ ಪ್ರಯೋಗ ಆದ ಮೇಲೆ ನಾವು ಬಂದು ಶಾಸ್ತ್ರವನ್ನ ಬಂದು ಚೆನ್ನಾಗಿ ಪಠನೆ ಮಾಡಿ ಕೇಳಿ ನಮ್ಮ ಬಂದು ತಿಳ್ಕೊಂಡ ಮೇಲೆ ನಮಗೆ ಬಂದು ಒಳ್ಳೆ ಅಂತಃಕರಣ ಶುದ್ಧಿ ಆಗತ್ತೆ, ನಮ್ಮ ಜೀವ ಶುದ್ಧಿ ಆಗತ್ತೆ. ಸೊ ತೀರ್ಥಾಂಬ ಅಂದ್ರೆ ಫಸ್ಟ್ ಪವಿತ್ರ. ಸೊ ಶಾಸ್ತ್ರದಿಂದ ಪವಿತ್ರ ಮಾಡಿಕೊಳ್ಳಬೇಕು ನಮ್ಮ. ಸೊ ಆಚಾರ್ಯರು ಬಂದು ಆನಂದ ತೀರ್ಥರು ಅಂದ್ರೆ ಆನಂದಕರವಾದ ಶಾಸ್ತ್ರವನ್ನ ಕೊಟ್ಟು ನೀಡಿ ನಮ್ಮನ್ನು ಪವಿತ್ರಗೊಳಿಸುವವರು, ಪವಿತ್ರ ಮಾಡುವವರು ಆನಂದ ತೀರ್ಥರು, ಒಂದರ್ಥ. ಇಂದು ಆನಂದಮಯವಾದ ಭಗವಂತನ ಶಾಸ್ತ್ರ ಮೂಲಕ ನಮಗೆ ತಿಳಿಸಿದವರು, ಯಾರಪ್ಪ ಭಗವಂತ ಅಂತ ಹೇಳಿ ಆನಂದರೂಪಿಯಾದ ಭಗವಂತನ ಶಾಸ್ತ್ರದಲ್ಲಿ ಶಾಸ್ತ್ರದ ಮೂಲಕ ನಮಗೆ ತಿಳಿಸಿದವರು ಆನಂದ ತೀರ್ಥರು. ಸೊ ಇದು ಎರಡು ಅರ್ಥಗಳು. ಇನ್ನೊಂದು ತೀರ್ಥ ಅಂತಂದ್ರೆ ಇನ್ನೊಂದು ಒಳ್ಳೆ ಅರ್ಥ ಅದು. ತೀರ್ಥ ಅಂದ್ರೆ ತೀರಯತಿ ತೀರ್ಥ ತೀರ್ಥಂ, ತೀರಯತಿ ಇತಿ ತೀರ್ಥಂ ಅಂದ್ರೆ ನಮನ ಬಂದು ನಾವು ಈ ಈ ಕಷ್ಟ ಈ ಸಮುದ್ರದಲ್ಲಿ ಕಡಲಿನಲ್ಲಿ ಬಂದು ತತ್ತಲಿಸುತ್ತಾ ಇದ್ದೀವಿ. ಯಾವ ಕಡೆ ಹೋಗ್ಬೇಕು, ಹೇಗ ಬಂದು ನಾವು ಯಾವ ದಡ ಸೇರಬೇಕು ಎಂಬ ನಮಗೆ ಗೊತ್ತಿಲ್ಲ. ನಾವು ಇಳಿಜಾಡ್ತಾ ಇದ್ದೀವಿ, ನಮಗೆ ಬಂದು ಶ್ವಾಸೋಚ್ಛ್ವಾಸ ಆಗಲ್ಲ, ಕಷ್ಟಪಡ್ತಾ ಇದ್ದೀವಿ ಈ ಸಂಸಾರ ಕಡಲಿನಲ್ಲಿ ಇದ್ದು ತುಂಬಾ ತತ್ತಲಿಸ್ತಾ ಇದ್ದೀವಿ. ಆಗ ವೇಳೆ ಬಂದು ನಮಗೆ ಒಂದು ದಡ ಹಾಯಿಸೋವರು ಯಾರೋ ಅವರೇ ಆನಂದ ತೀರ್ಥರು. ಯಾಕಂದ್ರೆ ತೀರಯತಿ ಇತಿ ತೀರ್ಥಂ, ನಮ್ಮನ್ನ ಯಾರು ಬಂದು ಪಾರು ಕಾಣಿಸ್ತಾರೋ, ನಮ್ಮನ್ನ ಯಾರು ಬಂದು ದಡ ಸೇರ್ತಾರೋ ಅವರಿಗೆ ಬಂದು ತೀರ್ಥಾದಿಸು. ಸೊ ನಮಗೆ ಆನಂದಕರವಾದ ಒಂದು ಶಾಸ್ತ್ರವನ್ನ ಕೊಟ್ಟು ನಮ್ಮ ದಡ ಹಾಯಿಸುವವರು ಆನಂದ ತೀರ್ಥರು. ಹಾಗಾದ್ರೆ ಮೂರನೇ ಅರ್ಥ ಆನಂದ ತೀರ್ಥರು ಅಂದ್ರೆ ನಮಗೆ ಬಂದು ದಡ ಹಾಯಿಸುವವರು, ಒಳ್ಳೆ ನಮ್ಮ ಒಂದು ನಮ್ಮ ಭಗವಂತನ ಹಾದಿಯ ಬಂದು ನಮ್ಮನ್ನ ಹಾದಿನ ಭಗವಂತನ ದಾರಿನ ಬಂದು ತೋರಿಸಿದವರು ಆನಂದ ತೀರ್ಥರು ಹಾಗ ತಂದಿತು. ಆಮೇಲೆ ಆನಂದ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯರು ಅವರೇ ಅಂದ್ರೆ ಭೂರ್ಭುವಸ್ವಹ, ಮೂರು ಲೋಕದಲ್ಲಿ ಬಂದು ಆಚಾರ್ಯರ ಬಂದು ತ್ರೈಲೋಕ್ಯಾಚಾರ್ಯರು. ಯಾಕಂದ್ರೆ ತ್ರೈಲೋಕ್ಯ ಅಂದ್ರೆ ಮೂರು ಲೋಕದಲ್ಲಿ ಆಚಾರ್ಯರು ಅಂದ್ರೆ ಭೂರ್ಭುವಃ ಸ್ವಹ, ಈ ಮೂರು ಲೋಕದಲ್ಲಿ ಆಚಾರ್ಯ ಇದ್ದವರು ಬಂದು ಆಚಾರ್ಯರು, ಮೂರು ಲೋಕಕ್ಕೆ ಆಚಾರ್ಯರು ಬಂದು ಶ್ರೀಮದ್ ಆಚಾರ್ಯರು. ಸೊ ತ್ರೈಲೋಕ್ಯಾಚಾರ್ಯ ಪಾದ ಅವರು ಪಾದದಲ್ಲಿ ಇರುವಂತ ಉಜ್ವಲ ಜಲಸತ್ ಉಜ್ವಲ ಜಲಜ ಲಸತ್. ಉಜ್ವಲ ಅಂದ್ರೆ ಅವರು ಅದಂದಲ್ಲ, ಅವರು ಪಾದಗಳು ಬಂದು ಅಷ್ಟು ಒಂದು ಲಕ್ಷಣ, ಉಜ್ವಲ ಅಂದ್ರೆ ಒಂದು ತುಂಬಾ ಲಕ್ಷಣವಾದ ಪಾದಗಳು ಅದಂದಲ್ಲ. ಅವರು ಸುಮಧ್ವಜದಲ್ಲಿ ಏಳನೇ ಸರ್ಗದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಅವರು ಒಂದು ಅಂಗವನ್ನು ವರ್ಣನೆ ಮಾಡೋ ಆಚಾರನ ವರ್ಣನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದನ್ನಲ್ಲಿ ಬಂದು ಉಜ್ವಲ, ನಾ ಶ್ಲೋಕನ ಹಿಂದೆನೆ ಹೇಳಿದೆ, ಉಜ್ವಲ ಅಂದ್ರೆ ತುಂಬಾ ಲಕ್ಷಣ ಭರಿತವಾದ ಪಾದಗಳು. ಅಂತ ಪಾದದಲ್ಲಿ ಇರುವಂತ ಜಲಜ, ಪಾದದಲ್ಲಿ ಇಂತ ಜಲಜ ಅಂದ್ರೆ ಕಮಲಗಳು, ಕಮಲದಲ್ಲಿ ಏನಿರುತ್ತೆ, ಕೇಸರ ಇರುತ್ತೆ. ಅದೇ ತರ ಬಂದು ಆಚಾರ್ಯ ಪಾದದಲ್ಲಿ ಇರುವಂತ ಪಾಂಸವಹ ಎಂದ್ರೆ ಧೂಳುಗಳು, ಅದನ್ನ ಬಂದು ಲಸತ್ ಬಂದು ನಮ್ಮನ ಅಸ್ಮಾನ್ ಪುನಂತು, ನಮ್ಮನ ರಕ್ಷಣೆ ಮಾಡಲಿ. ಸೊ ಆಚಾರ್ಯ ಪಾದ ಬಂದು ಉಜ್ವಲ, ಅದನಲ್ಲಿ ಇರುವಂತ ಉಜ್ವಲ ಅಂದ್ರೆ ಉಜ್ವಲ ಬಂದು ಯಾವಾಣೆಯಲ್ಲಿ ಇರುತ್ತೆ, ಇದು ಕಮಲಗಳು, ಆ ಕಮಲಗಳಲ್ಲಿ ಇರುವಂತ ರೇಣು, ದಟ್ ಇಸ್ ಅದರ ಒಂದು ಅದರ ಕೇಸರಗಳು ಏನಂತಂದ್ರೆ ಲಸತ್, ಅದರ ಕೇಸರಗಳೇ ಲಸತ್ತು. ಅದು ಬಂದು ಹೇಗಿರ್ತೀಯೋ ಅದೇ ತರ ಆಚಾರ್ಯ ಪಾದದಲ್ಲಿ ಇರುವಂತಹ ಪಾಂಸು ಅದೊಂದು ಧೂಳುಗಳು ನಮ್ಮನ್ನ ರಕ್ಷಣೆ ಮಾಡಲಿ, ಅಸ್ಮಾನ್ ಪುನಂತು ನಮ್ಮನ್ನ ರಕ್ಷಣೆ ಮಾಡಲಿ ಹಾಗಂದ್ಬಿಟ್ಟು ಇದು ಪೂರ್ವ ಶ್ಲೋಕದ ಅರ್ಥ. ಅದು ಹಿಂದಿನ ಶ್ಲೋಕ ಬಂದು ಸರಿ ಇದು ಎಂತ ಪಾದಗಳು ಎಂತ ಧೂಳುಗಳು ಇದನ್ನ ಧಾರಣ ಮಾಡಿದವರು ಯಾರಲ್ಲ ಹಾಂಗಂಬಾದಕ್ಕೋಸ್ಕರ ಅಂತಾರೆ. ಎಂತ ಸುಮಾ ಬರೀ ಧೂಳುಗಳು ಅಂತ ಹೇಳಿದ್ರೆ ಸಾಕ, ಈ ಧೂಳುಗಳನ್ನ ಯಾರಲ್ಲ ಧಾರಣ ಮಾಡಿದ್ದಾರೆ, ಇಲ್ಲ ಯಾರು ಎಂತ ಧೂಳನ್ನ ಬಂದು ಯಾರು ಧಾರಣ ಮಾಡಿದ್ದಾರೆ ಹಂಗಂಬಾದ ಅಂತಾರೆ. ಎತ್ರ ವಾಚಾಂ ಪ್ರಣೀತ್ರಿ, ಅದನ್ನ ಪದ ಬಿಡಿಸ್ತೀನಿ, ಎತ್ರ ವಾಚಾಂ ಪ್ರಣೀತ್ರಿ ತ್ರಿಭುವನ ಮಹಿತ ಶಾರದಾ ಶಾರದಿಂದು ಜ್ಯೋತ್ನ ಭದ್ರ ಸ್ಮಿತಶ್ರೀ ಧವಳಿತ ಕಕುಬ ಶಾರದ ಪ್ರೇಮ ಭಾರಂಭ ಭಾರ. ಅದಕ್ಕೆ ಎರಡನೇ ಶ್ಲೋಕಕರ್ತ ವಾಚಾಮಿತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೆಂದು ಜ್ಯೋತ್ನಾ ಭದ್ರ ಸ್ಮಿತಶ್ರೀ ಧವಳಿತ ಖಗುಬ ಪ್ರೇಮ ಭಾರಂಭ ಭಾರ. ಅದನ್ನ ಪದ ಬಿಡಿಸಿರ, ಎತ್ರ ವಾಚಾಂ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದ ಇಂದು ಜ್ಯೋತ್ನಾ ಭದ್ರ ಸ್ಮಿತಶ್ರೀ ಧವಳಿತ ಖಗುಬ ಶಾರದಾ ಪ್ರೇಮ ಭಾರಂಭ ಭಾರ ಅಂತಂದ್ರು. ಇದೇನಂತಂದ್ರೆ ಎತ್ರ ವಾಚಾಂ ಪ್ರಣೇತ್ರಿ, ವಾಚಾಂ ಯಾವಂದ್ರೆ ವಾಚಾಮೃತಿ ನಮ್ಮ ವಾಗೀಂದ್ರಿಯವನ್ನ ನುಡಿಸುವಂತ ಸರಸ್ವತಿ ಭಾರತಿ ಅವ್ರು ಏನ್ ಮಾಡಿದಾರೆ, ಅವ್ರು ಬಂದು ಅದು ಅವಳು ಬಂದು ಪ್ರೇಮದಿಂದ ಬಂದು ಸಂತೋಷದಿಂದ ಪ್ರೇಮದಿಂದ ಧಾರಣ ಮಾಡಿರುವಂತ ಆಚಾರ್ಯ ಪಾದಧೂಳು ನನ್ನನ್ನ ರಕ್ಷಣೆ ಮಾಡಲಿ. ಯಾಕೆ ಎಂತ ಪಾದಧೂಳು ಅಂದ್ರೆ ಅದು ಬಂದು ಎತ್ರ ವಾಚಾಂ ಪ್ರಣೀತ್ರಿ, ವಾಚ ಅಂದ್ರೆ ನಮ್ಮ ವಾಗೀಂದ್ರಿಯವನ್ನ ನುಡಿಸುವಂತ ಇಂದ್ರಾದಿ ದೇವತೆಗಳಿಗೆ ಬಂದು ವೇದವನ್ನ ಉಪದೇಶ ಮಾಡಿದ ಆ ಸರಸ್ವತಿ ಆ ಭಾರತಿ ಪ್ರಣೇತ್ರಿ ಪ್ರಣೇತ್ರಿ ಅಂದ್ರೆ ಪ್ರಣನ ಯಾರು ಬಂದು ಅವ್ರನ್ನ ಬಂದು ಸ್ವಸ್ತ್ರ ಮಾಡ್ತಾರೆಯೋ ಯಾ ಸರಸ್ವತಿಯನ್ನ ಸ್ವಸ್ತ್ರ ಮಾಡಿ ತ್ರಿಭುವನ ಮಹಿತ ಮೂರು ಲೋಕದಲ್ಲಿ ಪ್ರಸಿದ್ಧವಾಗಿರುವಂತ ಮತ್ತು ವಾಗೀಂದ್ರವನ್ನ ನುಡಿಸುವಂತ ಮತ್ತು ಇಂದ್ರಾದಿ ದೇವತೆಗಳಿಗೆ ಬಂದು ಉಪದೇಶ ಮಾಡಿರುವಂತ ವೇದವನ್ನ ಉಪದೇಶ ಮಾಡಿರುವಂತ ಶಾರದೆಂದು ಶಾರದ ಯಾ ಶಾರದ ಅಂದ್ರೆ ಸರಸ್ವತಿ ಭಾರತಿ ಶಾರದ ಅಂದ್ರೆ ಏನಕ್ಕೆ ಶಾರದ ಅಂಬದ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಶಾರದ ಅಂದ್ರೆ ಶಾರ ಅಂದ್ರೆ ಬಂದು ಸ್ವಾತಂತ್ರ್ಯ, ಧ ಅಂದ್ರೆ ಕೊಡುಬವಳು, ಯಾಕಂದ್ರೆ ಸ್ವಾತಂತ್ರ್ಯವನ್ನ ಕೊಡುಬವಳು. ಯಾವ ಸ್ವಾತಂತ್ರ್ಯ ನಮಗೆ ಸಿಗತ್ತೆ? ನಮಗೆ ಜ್ಞಾನ ತುಂಬಿದ್ರೆ ಸ್ವಾತಂತ್ರ್ಯ ಸಿಗತ್ತೆ. ಶಾರದಾಂಬಾದಕ್ಕೆ ಬಂದು ಇವರ ಹಾಕಳಕ್ಕೆ ಬಂದು ಎಷ್ಟು ಒಂದು ಇದು ನೋಡ್ರಿ. ಶಾರದ ಅಂದ್ರೆ ಶಾರ ಅಂದ್ರೆ ಬಂದು ಸ್ವಾತಂತ್ರ್ಯ, ಧ ಅಂದ್ರೆ ಕೊಡುಬವಳು. ಸೊ ಶಾರದ ಅಂದ್ರೆ ಸ್ವಾತಂತ್ರ್ಯವನ್ನ ಕೊಡುಬವಳು. ಸ್ವಾತಂತ್ರ್ಯ ಕೊಡುಬವಳು ಅಂದ್ರೆ ಏನರ್ಥ? ನಮ್ಗೆ ಯಾವ ಸ್ವಾತಂತ್ರ್ಯ ಸಿಗತ್ತೆ ಅಂದ್ರೆ ಜ್ಞಾನ ತುಂಬಿದಾಗಿ ಸ್ವಾತಂತ್ರ್ಯ ಸಿಗತ್ತೆ. ಯಾಕಂದ್ರೆ ಎಂತ ಬಲಿಷ್ಠನೋ ಅವನು ಬಂದು ಜ್ಞಾನಿಯ ಮುಂದೆ ಬಂದು ಅವನು ಒಂದನಿಲ್ಲ. ಎಂತ ಬಲಿಷ್ಠನ ಇರಬಹುದು ಅಂದ್ರೆ ಜ್ಞಾನಿಯ ಮುಂದೆ ಒಂದಲ್ಲ. ಯಾಕೆ? ಜ್ಞಾನಿಯ ಬಂದು ಯಾರು ಸಾಟಿ ಇಲ್ಲ. ಅದಕ್ಕೆ ಅದನ್ನ ಹೇಳಕ್ ಬರ್ತಾರೆ, ಯಾರು ಜ್ಞಾನಿಯ ಮುಂದೆ ಯಾವ ಒಂದು ಇದನ್ನು ಯಾರನ್ನು ಸಾಟಿ ಇಲ್ಲ. ಅದಕ್ಕೋಸ್ಕರ ಜ್ಞಾನವನ್ನ ಕೊಡುವಂತ ಶಾರದ ಹಂಗ ಮಾಡಕ್ಕೋಸ್ಕರ ಶಾರದ ಹಂಗತಂತಾರೆ ಅಲ್ಲಿ. ಶಾರದ ಅವಳು ಎಂತ? ಅವಳು ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ. ಶಾರದ ಇಂದು ಅಂದ್ರೆ ಶರತ್ಕಾಲದ ಇಂದು. ಒಂದೊಂದು ಶರತ್ಕಾಲದ ಇಂದು ನೋಡಿದ್ರೆ, ಇಂದು ಅಂದ್ರೆ ಸೂರ್ಯ, ಶರತ್ಕಾಲದ ಸೂರ್ಯ ನೋಡಿದ್ರೆ ಸ್ವಚ್ಛವಾಗಿರ್ತಾನ. ಸ್ವಚ್ಛ ಅಂದ್ರೆ ಯಾವ ಒಂದು ಇದನ್ನು ಇಲ್ಲ, ಸ್ವಚ್ಛವಾಗಿರ್ತ ಆ ಕಾಲದಲ್ಲಿ. ಯಾಕೆ? ಬೆಳೆದಂಗಳ ಊಟಗಳೆಲ್ಲ ಮಾಡ್ತಾರ. ತುಂಬಾ ಸ್ವಚ್ಛವಾಗಿರುವಂತ ಕಾಲ ನೋಡಿದ್ರೆ ಯಾವ ಸೂರ್ಯ ಸ್ವಚ್ಛವಾಗಿರ್ತಾನಂದ್ರೆ ಶರತ್ಕಾಲದಲ್ಲಿ ಇರ್ತಾನ. ಶರತ್ಕಾಲದಲ್ಲಿ ಇರುವಂತಹ ಸೂರ್ಯನಂತೆ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ. ಜ್ಯೋತ್ಸ್ನಾ ಭದ್ರ ಬೆಳದಿ ಬೆಳಗಿರುವಂತ ಬೆಳಬೀಸಿ ಇರುವಂತ ಭದ್ರಸ್ಮಿತಶ್ರೀ. ಭದ್ರ ಅಂದ್ರೆ ಮಾಂಗಲಿಕವಾದ, ಸ್ಮಿತಶ್ರೀ ಶ್ರೀ ಅಂದ್ರೆ ಕಾಂತಿ, ಸ್ಮಿತ ಅಂದ್ರೆ ನಗು. ಅವಳು ಅವಳ ನಗು ಹೇಗಿರ್ತದಂದ್ರೆ ಇದು ಶರತ್ಕಾಲದಲ್ಲಿ ಇರುವಂತಹ ಇಂದುನಂತೆ ಇದೆ. ಶರತ್ಕಾಲದ ಇಂದು ಹೇಗೆ ಬಂದು ಬೆಳಬೀಸಿ ಸ್ವಚ್ಛವಾಗಿ ಕಾಣಿಸ್ತದೆಯೋ, ಅವಳು ನಕ್ಕಿರ ಸಾಕು ಇಡೀ ಜ್ಞಾನ ವರ್ಗ ಅದನ್ನಲ್ಲಿ ತೊಯ್ದು ಅವರು ಉದ್ಧಾರ ಆಗುತ್ತಾರೆ. ಅಂತ ಒಂದು ನಗುವಂತೆ ಇರುವ ಈ ಶಾರದ ಅದರಿ ಸರಸ್ವತಿ ಮತ್ತು ಭಾರತಿ, ಇವಳು ಪ್ರೇಮ ಪ್ರಾರಂಭ ಭಾರ ಪ್ರೇಮದಿಂದ ತನ್ನ ತಲೆ ಮೇಲೆ ಸ್ವೀಕರಿಸುವ ಆ ಪಾದಧೂಳು ಭಗವಂತ ಅದು ಆಚಾರ್ಯರ ಪಾದಧೂಳು. ಅಸ್ಮಾನ್ ಪುನಂತು ನಮ್ಮನ್ನ ರಕ್ಷಣ ಮಾಡಲಿ ಹಾಗದಂದ್ಬಿಟ್ಟು ಈ ಶ್ಲೋಕ. ಸೊ ಎರಡನೇದು ಬಂದು ಯತ್ರ ವಾಚಾಂ ಪ್ರಣೇತ್ರಿ ತ್ರಿಭುವನ ಮಹಿತ. ಮೂರು ಲೋಕದಲ್ಲಿ ಪ್ರಸಿದ್ಧಲಾಗಿರುವಂತ ಶಾರದ ಅಂದ್ರೆ ಬಂದು ಶರತ್ಕಾಲ ಇದು ನಮ್ಮ ಸರಸ್ವತಿ ಭಾರತಿ. ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಮಿತಶ್ರೀ, ಅವಳು ನಕ್ಕಿರ ಸಾಕು ಇಡೀ ಜ್ಞಾನಿ ವರ್ಗ ಬಂದು ತೊಯ್ದು ಅದರಲ್ಲಿ ಉದ್ಧಾರ ಆಗುವಂತ ಒಂದು ಕಾಂತಿ ಇರುವಂತ ಭಾರತಿ ದೇವಿ. ಧವಳಿತ ಕಕುಬ ಪ್ರೇಮ ಪ್ರಾರಂಭ ಭಾರ, ದಿಕ್ಕು ದಿಕ್ಕಿನಲ್ಲಿ ಬಂದು ತನ್ನ ಬೆಳಕನ್ನ ಬೀಸಿ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನವನ್ನ ಕೊಡತಕ್ಕಂತ ಈ ಭಾರತಿ ದೇವಿ. ಪ್ರೇಮದಿಂದ ಧಾರಣೆ ಮಾಡುವಂತ ಆಚಾರ್ಯರ ಪಾದಧೂಳಿ ನಮ್ಮನ್ನ ರಕ್ಷಣೆ ಮಾಡಲಿ. ಹಾಗಂದ್ರು ಎರಡನೇ ಶ್ಲೋಕವನ್ನ ಮೊದಲ ಶ್ಲೋಕವನ್ನ ಮುಗಿಸಿದ್ದಾರೆ. ಸೊ ಎರಡನೇ ಶ್ಲೋಕ ಅದಕ್ಕೆ ಮುಂದೆ ನಾವು ಮುಂದೆ ಮಾಡಿ ಹೋಗ್ಬೋದಾಯ್ತು. ಇದರಲ್ಲಿ ಏನಾದ್ರು ಈಗ ಪ್ರಶ್ನ ಉತ್ತರ ಏನಾದ್ರೂ ನಾನು ಹೇಳಕ್ಕಿದ್ದೇ ಇದ್ದೀನಿ. ಇನ್ನೂ ದಂಡ ಜನ ಇದ್ದಾರೆ, ಯಾರು ಬೇಕಾದ್ರೂ ಉತ್ತರ ಪ್ರಶ್ನೆಯನ್ನು ತಗೊಂಡು ಉತ್ತರ ಮಾಡಬಹುದು, ನಾನೇ ಮಾಡಬೇಕಿಲ್ಲ. ಬಟ್ ಏನಂದ್ರೂ ಯಾವ ಪ್ರಶ್ನೆ ಬಂದ್ರೂ ನಾನು ರೆಡಿ ಆದ್ದೀನಿ.